ஸ்ரீ குருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமகிரஹணாதேவா நிதஸ்தக்ரஹ விக்ரஹம் விருந்தாவனகதம் வந்தே பிரம்மருத்ரேந்திர வந்திதம் ஸ்வாந்தஸ்தானந்தசய்யாய பூரணஜானதசரணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்மணேகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலஜுதநசிஷ்டம் நித்யநிர்தோதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யாவாதசாரிண இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாஜராஜபதத்வந்த வாரிஜாசப்தமானசான் விஸ்வப்ரியகுருன் வந்தே மந்தோஹம் தேவிசுத்தயே சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமாபவந்தே வா ஷபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். ஜலஜேஷ்ட நிபாகாரம் ஜகதீஷபதாஷ்ரயம் ஜகதீதல விக்யாதம் ஜகன்நாத குரும் பஜே ஸ்ரீகுருப்யோ நம. ஹரி ஓம். ನಿನ್ನೆಗೆ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿ ಪೂರ್ಣಗೊಂಡಿತು. ಕರ್ಜಿಗಿದಾಸರು ಶ್ರೀಧರ ವಿಠಲದಾಸರು ಫಲಸ್ತುತಿ ಸಂಧಿಯಲ್ಲಿ ಈ ವಿಷಯವಾಗಿ ತುಂಬ ಹೇಳ್ತಾರೆ. ಆ ಮನೋಹರ ತರತಮಾತ್ಮಕ ನಾಂದಿಪದ್ಯಗಳ ಯಾಮ ಯಾಮಕ್ಕೆ ಪಠಿಸುವವರಿಗೆ ಸುಧಾಮ ಸಖ ಕೈ ಪಿಡಿಯಲೋಸುಗ ಪ್ರೇಮದಿಂದಲೇ ಕೇಳ್ದ ಗುರು ಕಾರುಣ್ಯಕ್ಕೇನೆಂಬೆ ಅಂತ ಹೇಳುತ್ತಾರೆ. ಹಾಗಾದರೆ ಈ ಮಂಗಳಾಚರಣ ಆ ನಾಂದಿ ಪದ್ಯಗಳೇನಿವೆ ಅದೆಂಥ ಅಂದರೆ ನಮ್ಮ ಮೋಕ್ಷಕ್ಕೆ ಹೋಗಲಿಕ್ಕೆ ನಾಂದಿ ಪದ್ಯಗಳು. ಅದನ್ನು ದಿನಕ್ಕೆ ಮೂರು ಹೊತ್ತಲ್ಲಿ ಹೇಳಬೇಕಂದು ವಿಶೇಷವಾಗಿ ಯಾಮ ಯಾಮಕ್ಕೆ ಅಂದರೆ ನಮಗಿರೋದೇ ಐದು ಯಾಮಗಳು. ಆ ಐದು ಯಾಮಗಳಲ್ಲಿ ವಿಶೇಷವಾಗಿರತಕ್ಕಂಥ ಪಂಚಪರ್ವಗಳಲ್ಲಿ ಯಾಮ ಯಾಮಕ್ಕೂ ಸಂಧಿ ಕಾಲ ಬರುತ್ತೆ. ಅದರಲ್ಲಿ ಪಂಚಪರ್ವಗಳಲ್ಲಿ ನಾವು ಹೇಳಬೇಕು ಅಂತ ಹೇಳ್ತಾರೆ. ಅಥವಾ ದಿನಕ್ಕೆ ಮೂರು ಸಲ ಆದರೂ ಭಗವಂತನ ಆ ಮಂಗಳಾಚರಣ ಸಂಧಿಯನ್ನು ಯಾರು ಹೇಳುತ್ತಾರೋ ಅವರಿಗೆ ಭಗವಂತ ಬೇಗ ಅನುಗ್ರಹ ಮಾಡುತ್ತಾನೆ. ಯಾಕೆ ಮಂಗಳಾಚರಣ ಸಂಧಿ ಅಂದರೆ ಇನ್ನೇನೋ ಇಲ್ಲ, ಭಗವಂತನ ಮತ್ತು ಆತನ ದಾಸರ ವಿಶೇಷವಾದ ಸ್ತುತಿ ಅದೇ ಅಲ್ಲಿ ಬರ್ತಾ ಇದೆ. ಈ ರೀತಿಯಲ್ಲಿ ಮಂಗಳಾಚರಣ ಸಂಧಿಯನ್ನ ಪೂರ್ಣಗೊಳಿಸಿ ನಂತರ ಕರುಣಾಸಂಧಿ ಶುರು ಆಗುತ್ತೆ. ಆದರೆ ಚೂರು ಇವತ್ತು ಪಿತೃಗಳ ವಿಚಾರವಾಗಿ ನೋಡೋಣ. ಪ್ರಕೃತಿ ಸಂದರ್ಭ ಪಕ್ಷ ಮಾಸ ನಡೀತಾ ಇದೆ, ಪಿತೃಪಕ್ಷ ನಡೀತಾ ಇದೆ. ಪಿತೃಗಳ ಕುರಿತು ತಿಳುವಳಿಕೆ ಬರಬೇಕಾದ್ದು ಅತ್ಯವಶ್ಯಕ. ಆದ್ದರಿಂದ ಪಿತೃಗಳ ವಿಚಾರವನ್ನು ಮತ್ತು ಪಿತೃಗಣ ಸಂಧಿ ಆ ಪಿತೃಗಣ ಸಂಧಿಯನ್ನು ಕೂಡ ಇವತ್ತು ನಾಳೆ ಶುರು ಮಾಡಿ ಪಿತೃಗಣ ಸಂಧಿ ಮುಗಿದ ಮೇಲೆ ಮತ್ತು ಕರುಣಾಸಂಧಿಗೆ ಬರೋಣ ಅಂತ ಕೆಲವರು ಪಿತೃಗಳ ವಿಚಾರವಾಗಿ ಹೇಳಿದರೆ ಸರಿಯಾದ ಹೊತ್ತಿನಲ್ಲಿ ಎಲ್ಲರಿಗೂ ವಿಶೇಷವಾದ ಎಚ್ಚರ ಬರುತ್ತಲ್ಲ ಅಂತ ಕೇಳಿದ್ದಕ್ಕೆ ಈ ಒಂದು ರೀತಿಯಲ್ಲಿ ಮಾಡುವುದಾಗ್ತಾ ಇದೆ. ಇದಕ್ಕೆ ಸರ್ವ ಜೀವನ ಕಲ್ಪ ಸಂಧಿ ಅಂತಲೂ ಹೇಳ್ತಾರೆ, ಪಿತೃಗಣ ವಿಚಾರ ಸಂಧಿ ಅಂತಲೂ ಹೇಳುತ್ತಾರೆ. ಅದಕ್ಕಿಂತ ಮೊದಲು ಹರಿವಂಶದಲ್ಲಿ ಬರುವಂತಹ ಶ್ರಾದ್ದದ ವಿಚಾರ, ಶ್ರಾದ್ದ ಅಲ್ಲಿ ಪಿತೃಗಳ ವಿಚಾರ ಅವೆಲ್ಲವನ್ನು ಕೂಡ ಚೂರು ನೋಡಿಬಿಡೋಣ. ಹರಿವಂಶದಲ್ಲಿ ಜನಮೇಜಯರಾಯ ಪ್ರಶ್ನೆ ಮಾಡುತ್ತಾನೆ ವೈಶಂಪಾಯನರನ್ನ, ಶ್ರಾದ್ದ ಯಾಕೆ ಮಾಡಬೇಕು, ಶ್ರಾದ್ದ ಮಾಡಿದರೆ ಯಾರಿಗೆ ತೃಪ್ತಿಯಾಗುತ್ತೆ, ಶ್ರಾದ್ದದಲ್ಲಿ ಯಾರು ಬರ್ತಾರೆ, ಶ್ರಾದ್ದದಲ್ಲಿ ಬರುವ ರೀತಿ ಏನು, ಯಾವ್ಯಾರು ಬರ್ತಾರೆ, ಯಾವ ರೀತಿ ಮಾಡಬೇಕು, ನಮ್ಮ ಪಿತೃಗಳು ಬರ್ತಾರೋ ಇಲ್ಲವೋ, ಈ ವಿಚಾರಗಳೆಲ್ಲ ವಿಶೇಷವಾಗಿ ಇಲ್ಲಿ ಬರ್ತಾ ಇವೆ. ಅದಕ್ಕೆ ವೈಶಂಪಾಯನರು ಉತ್ತರ ಕೊಟ್ಟರು, ಹಿಂದೆ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಕೇಳಿದ್ರು, ಪಿತೃಗಳನ್ನ ಉದ್ದೇಶಿಸಿ ಮಾಡುವಂತಹ ಪಿಂಡ ಪ್ರದಾನಾದಿಗಳೇನಿದೆ ಅದರಲ್ಲಿ ಹೇಗೆ ನಮ್ಮ ಪಿತೃಗಳಿಗೆ ತೃಪ್ತಿಯಾಗುತ್ತೆ, ನಾವು ಹೇಗೆ ಮಾಡಬೇಕು, ಆ ಕರ್ಮ ರೀತಿ ಹೇಗೆ ಎಂಬುದನ್ನು ಕೇಳಿದಾಗ ಭೀಷ್ಮಾಚಾರ್ಯರು ತಮ್ಮ ಹಿಂದಿನ ವಿಶೇಷವನ್ನು ತಿಳಿಸಿಕೊಡುತ್ತಾರೆ. ಇಲ್ಲಿ ಅನೇಕ ಜನರಿಗೆ ಪ್ರಶ್ನೆ ಇರುತ್ತೆ, ಶ್ರಾದ್ದಾಂತ ಮಾಡುತ್ತೇವೆ, ಶ್ರಾದ್ದಾಂತ ಮಾಡಿದಾಗ ಏನೋ ಎರಡು ದರ್ಭಗಳನ್ನಿಟ್ಟು ಮಾಡಿದ ಒಂದಿಷ್ಟು ಅನ್ನ ಪಾಯಸ ಅಲ್ಲಿ ಹಾಕಿ ಕೈ ಮುಗಿತೇವೆ, ನಾವು ಕೊಟ್ಟದ್ದು ಪಿಂಡ ಪ್ರದಾನ ಎಲ್ಲ ಇಲ್ಲೇ ಬಿದ್ದಿರುತ್ತೆ, ಇನ್ನೇನು ಉಳಿದಂತ ಒಂದು ಪಂಚೆ ಥಾಲಿ ಇತ್ಯಾದಿ ಎಲ್ಲ ಬ್ರಾಹ್ಮಣರ ತಗೊಂಡು ಹೋಗ್ತಾರೆ, ನಮ್ಮ ಅಪ್ಪ ಅಮ್ಮಂದರಿಗೆ ಏನು ಸೇರುತ್ತೆ, ಏನು ಸೇರಲ್ಲ, ಸುಮ್ಮನೆ ಇದೊಂದು ತಂತು ಅಂದರೆ ತಂದೆ ತಾಯಿಗಳಿಗೆ ಅವರಿಗೊಂದು ಕೃತಜ್ಞತೆ ತೋರಲಿಕ್ಕಾಗಿ ಮಾಡುವಂತ ತಂತು ಅಂತ ತುಂಬಾ ಜನರ ತಲೆಯಲ್ಲಿ ಕೂತಿದೆ ಬಹಳ ಜನಕ್ಕೂ. ಅದಕ್ಕೆ ಈಗ ಎಷ್ಟುವರೆ ಮುಂದುವರೆದಿದೆ ಅಂದರೆ ಮಠಗಳಲ್ಲಿ ಶ್ರಾದ್ದಕ್ಕೆ ದುಡ್ಡು ಕಟ್ಟಿದ್ರೆ ಕೆಲವು ಕಡೆ ಹೇಳುತ್ತಾರೆ ಅವರೇ ಬ್ರಾಹ್ಮಣರನ್ನು ಕೂಡ ಇಟ್ಟು ಶ್ರಾದ್ದ ಕಟ್ಟಿದವರ ತರಪಿಂದ ಶ್ರಾದ್ದ ಮಾಡಿಸಿ ಪ್ರಸಾದ ಪೋಸ್ಟಲ್ಲಿ ಕಳಿಸ್ತಾರೆ, ಆ ಪ್ರಸಾದವನ್ನ ಅವರು ಪೋಸ್ಟಲ್ಲಿ ಸ್ವೀಕಾರ ಮಾಡಿ ಗೋವಿಂದ ಅಂತ ಬಿಡ್ತಾರೆ. ಇಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದೆ ಬೆಂಗಳೂರು ನಗರದಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ, ಎಷ್ಟು ಅಭಿಮಾನ ಪಟ್ಟಿರ್ತಾರೆ, ಅವರಿಗೆ ನಾವು ಒಂದು ವರ್ಷದಲ್ಲಿ ಒಂದು ದಿವಸವೂ ಪಿಂಡ ಪ್ರದಾನ ಮಾಡಲಿಕ್ಕಾಗೋದಿಲ್ಲವೋ. ಆಗ ಕೆಲವರು ಹೇಳ್ತಾರೆ ನಮಗೇನು ತಂದೆ ತಾಯಿಗಳ ಮೇಲೆ ಅಭಿಮಾನ ಇಲ್ಲದೆ ಅಲ್ಲ, ನಮಗೆ ಅಭಿಮಾನ ತುಂಬಾ ಇದೆ, ಆದರೆ ಈ ಮಾಡುವ ಶ್ರಾದ್ದ ತಂತೇನಿದೆ ಇದರಲ್ಲೇ ನಮಗೆ ಶ್ರದ್ಧೆ ಇಲ್ಲ, ಯಾಕೆ ನಂಬುವಂತೆ ಇಲ್ಲ, ಬರೀ ಇಲ್ಲೇ ಒಂದು ತಂತಾಗಿ ಉಳಿದಿದೆ, ಆದ ಕಾರಣ ಶ್ರಾದ್ದಾದಿಗಳು ಮಾಡಲಿಕ್ಕೆ ನಮಗೆ ಆಸಕ್ತಿ ಇಲ್ಲ ಅಂತ ಉತ್ತರ ಕೊಡುತ್ತಾರೆ. ಹಾಗಾದರೆ ಆ ವಿಚಾರ ನೋಡಿ ಮುಂದೆ ಭೀಷ್ಮಾಚಾರ್ಯರು ಹೇಳಿದಂತಹ ವಿಚಾರಕ್ಕೆ ಹೋಗೋಣ. ಇಲ್ಲಿ ಶ್ರಾದ್ದಾಂತ ಯಾಕೆ ಮಾಡಬೇಕು ಅಂದರೆ ಆ ದಿವಸ ನಮ್ಮ ಪಿತೃಗಳಿಗೆ ನಾವು ಕೊಟ್ಟಂತಹ ವಿಶೇಷ ಶ್ರಾದ್ದದ ಮೂಲಕ ತೃಪ್ತಿ ಆಗುತ್ತೆ ಅವರಿಗೆ. ಅವರು ಯಾವ ಲೋಕದಲ್ಲಿರ್ತಾರೋ, ಹೋದ ಮೇಲೆ ಸ್ವರ್ಗದಲ್ಲಿರ್ತಾರೋ ನರಕದಲ್ಲಿರ್ತಾರೋ ಅಥವಾ ಇನ್ನೆಲ್ಲಿರ್ತಾರೋ, ಅವರವರ ಪುಣ್ಯಕರ್ಮಾನುಸಾರ ಪಾಪಕರ್ಮಾನುಸಾರ ಎಲ್ಲಿ ಹುಟ್ಟಿರ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದರೆ ಅವರೆಲ್ಲಿರ್ತಾರೋ ಅವರಿಗೆ ತಕ್ಕಂಥ ವಿಶೇಷವಾದ ತೃಪ್ತಿ, ಅವರಿಗೆ ಅವತ್ತು ಬೇಕಾಗಿರತಕ್ಕಂಥ ಭೋಜನ ವ್ಯವಸ್ಥೆ ಆನಂದ ಇದು ಅವರಿಗೆ ಸಿಗುತ್ತೆ. ಮೊದಲು ಅವರಿಗೆ ಸಿಗುವುದಲ್ಲ, ನಾವು ಪಿತೃಗಳ ಋಣದಿಂದ ಮುಕ್ತರಾಗ್ತೇವೆ. ಪಿತೃ ಋಣದಿಂದ ಮುಕ್ತರಾಗದಿದ್ದರೆ ನಮಗೆ ಸದ್ಗತಿಯೇ ಇಲ್ಲ. ಅದರಿಂದ ಭಗವಂತ ನೋಡತಾ ಇರ್ತಾನೆ, ಇವರು ತಂದೆ ತಾಯಿಗಳಿಗೆ ಅವರ ಋಣವನ್ನ ತೀರಿಸುವ ಪ್ರಯತ್ನ ಮಾಡುತ್ತಾರ ಇಲ್ಲವಾ ಅಂತ. ನಾವು ಆ ಗೋಜಿಗೆ ಹೋಗದಿದ್ದರೆ ಭಗವಂತ ನಮಗೆ ಏನು ಮುಂದೆ ಸದ್ಗತಿ ಆಗಬೇಕು, ಆ ಸದ್ಗತಿ ಅಂದ್ರೆ ಮೇಲಕ್ಕೆ ಹೋದಾಗ ಯಾವ ರೀತಿಯಾಗಿರತಕ್ಕಂತಹ ಸುಖವೂ ಇಲ್ಲದಂತೆ ಮಾಡಿಬಿಡ್ತಾರೆ. ಯಾಕೆ ತಂದೆ ತಾಯಿಗಳಿಗೆ ಸುಖ ಕೊಟ್ಟಿಲ್ಲ ಅದರಿಂದ. ಆದ ಕಾರಣ ಮಗನಾದವ ಬದುಕಿರುವ ಕಾಲಕ್ಕೆ ತಂದೆ ತಾಯಿಗಳ ಮಾತು ನಡೆಸಬೇಕಂತ. ನಂತರ ಪ್ರತ್ಯಬ್ಧಂ ಭೂರಿ ಭೋಜನ ಆಯಿತು, ವರ್ಷ ವರ್ಷ ವಿಶೇಷವಾಗಿರತಕ್ಕಂಥ ಶ್ರಾದ್ದ ಮಾಡಿಸಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಅವರ ಪ್ರೀತ್ಯರ್ಥವಾಗಿ. ದಯಾಯಾಮ್ ಪಿಂಡದಾನಾಚ ತ್ರಿವಿಹಿ ಪುತ್ರಸ್ಯ ಪುತ್ರತಾ ಅಂದರು, ದಯಾದಲ್ಲಿ ಪಿಂಡದಾನ ಮಾಡುವುದರಿಂದಲೂ ಕೂಡ ವಿಶೇಷವಾಗಿ ಆ ಮಗ ಮಗ ಅಂತ ಕರೆಸಿಕೊಳ್ತಾನೆ ಅಂದರು. ಹಾಗಾದರೆ ನಾವು ಈ ಶ್ರಾದ್ದವನ್ನ ಅವಶ್ಯವಾಗಿ ಮಾಡಲೇಬೇಕು, ಇಲ್ಲದಿದ್ದರೆ ನಮಗೆ ಆ ಋಣ ಹಾಗೆ ಇದ್ದು ಪಿತೃದೇವತೆಗಳು ಶಾಪ ಹಾಕ್ತಾರೆ. ನೀನು ತಂದೆ ತಾಯಿಗಳ ಋಣವನ್ನ ತೀರಿಸುವ ಪ್ರಯತ್ನ ಮಾಡಿಲ್ಲ, ಆದ್ದರಿಂದ ವೃದ್ಧಿ ಆಗದಿರಲಿ ಎಂದು. ಅದಕ್ಕೆ ತುಂಬಾ ಜನ ಮನೆಯಲ್ಲಿ ತೊಂದರೆಗಳು ಬಹಳ ಬರ್ತಾ ಇದ್ದರೆ ಅವರು ಜ್ಯೋತಿಷ್ಕರ ಹತ್ರ ಹೋಗಿ ಪ್ರಶ್ನೆ ಮಾಡಿದಾಗ, ಅಷ್ಟಮಂಗಲ ಪ್ರಶ್ನೆ ಇವೆಲ್ಲ ಮಾಡಿದಾಗ ಅಲ್ಲಿ ಬರುವುದಿದೆ ಏನಂತ, ನಿಮಗೆ ಪಿತೃಗಳ ದೋಷ ಇದೆ, ಪಿತೃಗಳ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ, ಅದನ್ನು ಸರಿಯಾಗಿ ಮಾಡಿ ಅಂತ ಹೇಳುವುದಿದೆ. ಆದ ಕಾರಣ ನಾವು ನೋಡಬೇಕಾಗಿದ್ದೇನು ಇಲ್ಲ ಅಂದ್ರೆ ಪಿತೃಗಳ ಕಾರ್ಯ ಸರಿಯಾಗಿ ನಡೆಯಬೇಕು. ಸರಿ, ಇಲ್ಲಿ ನೋಡೋಣ. ಪಿತೃಗಳ ಕಾರ್ಯ ಪಿತೃಗಳ ಕಾರ್ಯ ಅಂತ ತುಂಬಾ ಹೇಳ್ತೀರಾ, ಆದರೆ ಆ ತಂತು ಮಾಡೋದರಿಂದ ನಮ್ಮ ಪಿತೃಗಳಿಗೆ ಸೇರುತ್ತಾ ಇಲ್ಲವಾ ಅಂತ ಅಲ್ಲಿ ಪ್ರಶ್ನೆ ಬಂದರೆ ಹೇಳುತ್ತಾರೆ, ಶ್ರಾದ್ದ ಅಂತ ಮಾಡಿದಾಗ ಯಾರು ಬರ್ತಾರೆ ಶ್ರಾದ್ದದಲ್ಲಿ ಅಂದರೆ ವಿಶ್ವೇ ದೇವತೆಗಳನ್ನ ಆವಾಹನ ಮಾಡೋದು, ನಂತರ ಪಿತೃದೇವತೆಗಳನ್ನ ಆವಾಹನ ಮಾಡೋದು. ಪಿತೃದೇವತೆಗಳು ಅಂದ್ರೆ ಅವರೊಂದು ವರ್ಗ, ದೇವತೆಗಳಲ್ಲಿ ಪಿತೃದೇವತೆಗಳು ಅಂತ ವರ್ಗ. ನಮ್ಮ ತಂದೆ ತಾಯಿಗಳಲ್ಲ, ಅಲ್ಲಿ ಶ್ರಾದ್ದದಲ್ಲಿ ಬರುವುದೇ ಪಿತೃದೇವತೆಗಳು. ಪಿತೃದೇವತೆಗಳು ಬಂದು ಇಲ್ಲಿ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅದನ್ನ ತಗೊಂಡು ನಮ್ಮ ತಂದೆ ತಾಯಿಗಳಲ್ಲಿರ್ತಾರೋ ಅವರಿಗೆ ಯಾವ ಯಾವ ಜನ್ಮದಲ್ಲಿರ್ತಾರೋ ಅವತ್ತು ಅವರಿಗೆ ವಿಶೇಷವಾಗಿ ಸಿಗುವಂತೆ ಮಾಡುತ್ತಾರೆ. ಇದು ಶ್ರಾದ್ದದ ಪ್ರಕ್ರಿಯೆ. ಇಲ್ಲಿ ನಾವು ಮಾಡಿದಕ್ಕಂತಹ ಶ್ರಾದ್ದದಲ್ಲಿ ಏನು ಅನ್ನ ಇತ್ಯಾದಿಗಳೆಲ್ಲ ಬಳಸುತ್ತೇವೆ, ಪದಾರ್ಥಗಳನ್ನು ಕೊಟ್ಟಿರ್ತೇವೆ, ಅವೆಲ್ಲ ಇಲ್ಲೇ ಬಿದ್ದಿರುತ್ತಲ್ಲ, ಅದವರಿಗೆ ಸೇರುವ ಬಗೆ ಹೇಗೆ ಅಂದರೆ ಅಲ್ಲಿ ಹೇಳ್ತಾರೆ, ಹೇಗೆ ನಾವು ಮನಿ ಆರ್ಡರ್ ಮಾಡುತ್ತೇವೆ. ನಾವಿಲ್ಲಿ ಮನಿ ಆರ್ಡರ್ ಮಾಡಿದಾಗ ದುಡ್ಡು ಯಾರು 1,000 ರೂಪಾಯಿ ಅಂತ ಕೊಡಬೇಕು ಅಂತ ಹೋದರೆ ಆ 1,000 ರೂಪಾಯಿ ಮೇಲೆ ಆ ನೋಟಿನ ಮೇಲೆ ಸಿಗ್ನೇಚರ್ ಮಾಡಿಟ್ಟು ನಮ್ಮವರಿಗೆ ತಲುಪಿದ ಮೇಲೆ ಫೋನ್ ಮಾಡಿದರೆ ಏನ್ರಿ ನಾ ಸಿಗ್ನೇಚರ್ ಮಾಡಿದ ದುಡ್ಡೇ ಸೇರ್ತಾ ನಿಮಗೆ, ಆ ನೋಟೇ ಬಂತ ಅಂದ್ರೆ ಇಲ್ಲ ಬೇರೆ ನೋಟ್ ಬಂತು ಅಂತ ಹೇಳ್ತಾರೆ. ನಾವಿಲ್ಲಿ 1,000 ರೂಪಾಯಿ ನೋಟ್ ಕೊಟ್ಟರೂ ಕೂಡ ಅವರು ಅದನ್ನು ತಗೊಂಡು ಅಲ್ಲಿಗೆ ಬೇರೆ ನೋಟು ಸೇರುತ್ತೆ ಅವರಿಗೆ. ಅದೇ ರೀತಿಯಲ್ಲಿ ಪಿತೃದೇವತೆಗಳು ಬರುತ್ತಾರೆ. ಯಾರನ್ನ ನಂಬದಿದ್ರು, ರಾಯರನ್ನು ನಂಬದವರು ಅಂತೂ ಯಾರಿಲ್ಲಲ್ಲ. ಶ್ರಾದ್ದ ಮಾಡಿದ್ರು ಬಿಟ್ಟರು ಕೂಡ ರಾಯರಿಗಂತೂ ಹೋಗಿ ನಮಸ್ಕಾರ ಮಾಡುವರು ಅಂತ ಇರ್ತಾರಲ್ಲ, ಇನ್ನ ಪೂರ್ತಿ ಅಂಥ ಅಧ್ವಾನ ಆಗಿದ್ದವರಿಗೆ ಶ್ರಾದ್ದವೂ ಬೇಡ, ಯಾವುದು ಬೇಡ, ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಏನೂ ನಂಬಿಕೆ ಇಲ್ಲದವ್ರು ಏನ್ ಮಾಡ್ಲಿಕ್ಕಾಗುತ್ತೆ? ರಾಯರಿಗಂತೂ ನಮಸ್ಕಾರ ಮಾಡ್ತೀರಾ, ರಾಯರಿದ್ದಾರೆ ಅಂತ ನಂಬುತ್ತೀರಾ? ಅಂಥ ಕಾಲಕ್ಕೆ ರಾಯರಿದ್ದರೆ ರಾಯರು ಹೇಳಿದ ಮಾತು ಸತ್ಯವೇ ಅಲ್ವಾ? ರಾಯರೇ ಹೇಳ್ತಾ ಇದ್ದಾರೆ ಪಿತೃದೇವತೆಗಳು ಇದ್ದಾರಪ್ಪ, ಬರ್ತಾ ಇದ್ದಾರೆ, ಅವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ದೇವರು ನಮ್ಮ ನಮ್ಮ ತಂದೆ ತಾಯಿಗಳಿಗೆ, ಅವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ಬೇರೆ ಬೇರೆ ಲೋಕಗಳಲ್ಲಿದ್ದರೆ ಇಲ್ಲಿ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕಾದರೆ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಮಧ್ಯಮ ವರ್ಗವನ್ನು ಭಗವಂತ ಸೃಷ್ಟಿ ಮಾಡಿದ, ಅವರೇ ಪಿತೃಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಪಿತೃವರ್ಗ ಇಲ್ಲಿಗೆ ಶ್ರಾದ್ದ ಕಾಲಕ್ಕೆ ನಾವು ಕರೀತೇವೆ, ಆ ದೇವತೆಗಳು ಬರುತ್ತಾರೆ. ದೇವತೆಗಳು ಆ ಪಿತೃದೇವತೆಗಳು ಬಂದು ನಾವು ಕೊಟ್ಟಿರತಕ್ಕಂಥದ್ದನ್ನು ಸ್ವೀಕಾರ ಮಾಡುತ್ತಾರೆ. ಆ ಸ್ವೀಕಾರ ಮಾಡುವುದು ಅಂದ್ರೆ ಏನು? ನಾವು ಹಾಕಿದ ಅನ್ನ ಎಲ್ಲ ಇಲ್ಲೇ ಬಿದ್ದಿರುತ್ತಲ್ಲ, ಅಂತ ಕಾಲಕ್ಕೆ ಅವರು ಸ್ವೀಕಾರ ಮಾಡುವುದು ಅಂದ್ರೆ ಏನು? ಏನು ಸ್ವೀಕಾರ ಮಾಡುತ್ತಾರೆ ಅಂದರೆ ಹೇಳ್ತಾರೆ, ಹೇಗೆ ನಾವು ದೇವರ ನೈವೇದ್ಯಕ್ಕಿಟ್ಟಾಗ ದೇವರ ನೈವೇದ್ಯ ಮುಗಿದ ಮೇಲೂ ನಾವು ಇಟ್ಟ ಪದಾರ್ಥ ಹಾಗೆ ಇರುತ್ತೆ, ಹಾಗಾದ್ರೆ ದೇವರು ತಗೊಂಡ್ರ ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರಲ್ವಾ, ನೈವೇದ್ಯ ಕಾಲಕ್ಕೆ ಚಿಂತನೆ ಮಾಡುವ ಕ್ರಮ ಹೇಗೆ? ಪದಾರ್ಥಗಳೇನು ನೈವೇದ್ಯಕ್ಕಿಟ್ಟಿದ್ದೇವೆ ಆ ಪದಾರ್ಥಗಳಲ್ಲಿ ದೇವರ ರೂಪ ಇರುತ್ತೆ, ಹಾಗೆ ಭಗವಂತನ ವಿಶೇಷವಾದ ರೂಪದ ಜೊತೆಗೆ ದೇವತೆಗಳ ರೂಪಗಳು ಇರುತ್ತೆ, ರಸರೂಪಗಳು ಇರುತ್ತೆ. ದೇವ ತನ್ನದೇ ಆದ ರಸರೂಪಗಳನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಅವರವರ ರಸವನ್ನ, ಅನ್ನದಲ್ಲಿರುವ ರಸವನ್ನ ಅವರಿಗೆ ಕೊಟ್ಟು, ಅವರ ರೂಪಗಳನ್ನು ಅವರಿಗೆ ಕೊಟ್ಟು, ಮೀಗ ಉಳಿದಂತಹ ಪ್ರಾಕೃತ ಪದಾರ್ಥ ಏನಿದೆ ಅದನ್ನ ಅಲ್ಲಿ ಬಿಟ್ಟು ಬಿಡುತ್ತಾರೆ. ಹಾಗೆ ಪಿತೃದೇವತೆಗಳನ್ನು ಆವಾಹನ ಮಾಡಿದಾಗ ನಾವು ಹಾಕಿದ ಅನ್ನ ಎಲ್ಲ ಇಲ್ಲೇ ಇದ್ರೂ ಕೂಡ ಆ ಅನ್ನದೊಳಗಿರುವ ಭಗವದ್ ರೂಪಗಳನ್ನ ಆವಾಹನೆ ಮಾಡಿದ ದರ್ಭೆಯಲ್ಲಿ ಪಿತೃಗಳು ಬರ್ತಾರಲ್ಲ, ಆ ಪಿತೃಗಳೊಳಗೆ ಭಗವಂತ ಇರ್ತಾನೆ. ಆ ಭಗವಂತ ಹಾಕಿದ ಅನ್ನ ಮೊದಲಾದವರಲ್ಲಿ ಇರತಕ್ಕಂಥ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿ ಪಿತೃಗಳಿಗೆ ತೃಪ್ತಿ ಕೊಡುತ್ತಾನೆ. ಅದು ಹೇಗ್ರಿ? ದೇವರು ತನ್ನ ರೂಪಗಳು ತಾನು ತಗೊಂಡ್ರೆ ನಮಗೆ ಅವರಿಗೆ ಪಿತೃಗಳಿಗೆ ಆ ಅನ್ನ ಉಂಡಷ್ಟು ತೃಪ್ತಿ ಹೇಗಾಗುತ್ತೆ ಅಂದರೆ ಅಲ್ಲಿ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ಗೊತ್ತು ನಮಗೆ. ಶುಕ ಮಹರ್ಷಿಗಳು ಶ್ರೀನಿವಾಸನಿಗೆ ಊಟ ಹಾಕಿದಾಗ ಮಿಕ್ಕ ಋಷಿಗಳೆಲ್ಲ ಕೂಡ ನಮಗೆ ಊಟ ಹಾಕಿಲ್ಲಲ್ಲ ಅಂತ ಅವರು ಶಾಪ ಕೊಡ್ಲಿಕ್ಕೆ ಹೋದರೆ ಅದಕ್ಕೆ ಶ್ರೀನಿವಾಸ ಹೊರಗೆ ಬಂದ, ಒಂದು ತೇಗನ್ನು ತೇಗಿದ. ದೇವರ ಒಂದು ತೇಗೋದರಿಂದಲೇನೆ ಎಲ್ಲರಿಗೂ ಮೃಷ್ಟಾನ್ನ ಭೋಜನ ಮಾಡಿದಂತಹ ಸಂತೋಷ ಆಯಿತು ಅಂತ ಬರುತ್ತೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಅಂಥ ಕಾಲಕ್ಕೆ ಇಲ್ಲಿ ಪಿತೃಗಳ ಒಳಗಡೆ ನಿಂತಿರತಕ್ಕಂತಹ ಭಗವದ್ ರೂಪ ತಾನು ತನ್ನ ರೂಪಗಳನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟು ಅವರಿಗೆ ತೃಪ್ತಿಯನ್ನು ಕೊಡುತ್ತಾನೆ. ಹಾಗೆ ಅವರ ಮೂಲಕ ಏನೀ ಪದಾರ್ಥಗತ ಭಗವದ್ ರೂಪಗಳೇನಿವೆ ಆ ಭಗವದ್ ರೂಪಗಳು ಅಲ್ಲಿ ನಮ್ಮ ಪಿತೃಗಳು ಎಲ್ಲಿರ್ತಾರೋ ಆ ತಂದೆ ತಾಯಿಗಳು ಅವರ ಒಳಗಿರತಕ್ಕಂತಹ ಭಗವದ್ ರೂಪ ಪ್ರೀತನಾಗ್ತಾನೆ. ಇಲ್ಲಿ ಯಾವ ಭಗವದ್ ರೂಪ ಪ್ರೀತನ ಆಗುತ್ತೋ ಅಂಥದ್ದೇ ಭಗವದ್ ರೂಪ ಅಲ್ಲಿ ಇದೆ. ಆ ಭಗವದ್ ರೂಪ ಏನ್ ಮಾಡುತ್ತೆ ಅಂದ್ರೆ ಅವರಿಗೆ ಆ ದಿವಸ ಅವರವರಿಗೆ ಇಷ್ಟವಾಗಿರತಕ್ಕಂತಹ ಪದಾರ್ಥಗಳು ಎಲ್ಲ ಸಿಗುವಂತೆ ಮಾಡಿ ಅವರನ್ನ ಸಂತೋಷಗೊಳಿಸ್ತಾನೆ. ಇತ್ತ ಮಾಡಿದಂಥವರಿಗೆ ವಿಶೇಷವಾಗಿರತಕ್ಕಂಥ ವಂಶವೃದ್ಧಿ, ನಾನಾ ತೊಂದರೆಗಳ ಪರಿಹಾರ ಎಲ್ಲವೂ ಕೂಡ ಭಗವಂತ ಅನುಗ್ರಹ ಮಾಡುತ್ತಾನೆ. ಆ ರೀತಿಯಲ್ಲಿ ಈ ಒಳಗೆ ಭಗವಂತನ ರೂಪಗಳು ಭಗವಂತ ಸ್ವೀಕಾರ ಮಾಡಿ ಪಿತೃಗಳಿಗೆ ಸಂತೋಷ, ಹಾಗೆ ನಮ್ಮವರಿಗೂ ಸಂತೋಷ, ಈ ರೀತಿಯಾಗಿರತಕ್ಕಂಥದನ್ನು ಭಗವಂತ ವ್ಯವಸ್ಥೆ ಮಾಡುತ್ತಾನಾದ್ದರಿಂದ ಅಯ್ಯೋ ನಾವು ಹಾಕಿದ ಪದಾರ್ಥಗಳೆಲ್ಲ ಇಲ್ಲೇ ಕೂತಿದೆ, ಆದ್ದರಿಂದ ಆ ಪದಾರ್ಥಗಳು ನಮ್ಮ ತಂತಾಗೆ ಸೇರಲ್ಲ, ಬರೀ ತಂತು ಮಾತ್ರ ಅಂತ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನ ಹೇಳ್ತಾರೆ. ಹೇಗೆ ರಾಯರ ಮುಂದೆ ರಾಯರ ಹೊಸದಕ್ಕೆ ಕೊಟ್ಟುವಪ್ಪ, ರಾಯರು ಪಂಚಾಮೃತ ಅಂತ ಕೊಟ್ಟರು, ರಾಯರು ತಗೊಂತಾರೆ ಅಂತ ಗ್ಯಾರಂಟಿ ಏನು? ರಾಯರ ಮುಂದೆ ನೈವೇದ್ಯ ಇಟ್ಟಿರ್ತಾರೆ, ಆ ಇಟ್ಟದ್ದೆಲ್ಲ ಹೊರಗೆ ತಂದ್ಬಿಡ್ತಾರೆ, ಏನು ರಾಯರೇನು ತಗೊಂಡಿಲ್ಲ ಅಂದ್ರೆ ಪದಾರ್ಥ ಹಾಗೆ ಇರುತ್ತೆ. ಆಚಾರ್ಯ ಕೇಳಿ ಹೇಳ್ತಾರೆ, ಏನ್ರಿ ಪದಾರ್ಥ ಏನ್ ಚೂರು ಕಮ್ಮಿ ಆಯ್ತಾ, ರಾಯರ ಬಾಯ ಹಾಕೊಂಡ್ರ ಅಂದ್ರೆ ಇಲ್ಲ ಏನು ಹಾಕೊಂಡಿಲ್ಲ, ನನ್ನ ಎದುರಿಗೆ ಇತ್ತು, ನಾನು ನೈವೇದ್ಯ ಮಾಡಿದೆ, ಎಲ್ಲ ಪದಾರ್ಥಗಳು ಒಂದು ಚೂರು ಖರ್ಚಾಗಲಿಲ್ಲ, ಹಾಗೆ ಹೊರಗೆ ತಂದಿದ್ದೇವೆ ಅಂತ ಹೇಳ್ತೇವೆ. ಹಾಗಾದರೆ ನಾವು ರಾಯರ ಹಸ್ತೋದಕ್ಕೆ ಕೊಡಬಾರದು, ಪಂಚಾಮೃತ ಕೊಡಬಾರದು, ಏನು ಕೊಡಬಾರದು? ಯಾಕಂದ್ರೆ ನಮ್ಮ ಲೆಕ್ಕ ಪ್ರಕಾರ ಪದಾರ್ಥ ಖರ್ಚಾದ್ರೇನೆ ನಾವು ಹಾಕಿದ ಪದಾರ್ಥ ರಾಯರಿಗೆ ಸೇರಿದ್ರೇನೆ ರಾಯರು ಸೇವಾ ಮಾಡಿಸ್ತವೆ. ಹಾಗಾದರೆ ರಾಯರಿಗೆ ಪಂಚಾಮೃತ ಇಲ್ಲ, ಹಸೋದಕ್ಕೆಲ್ಲ ಏನು ಮಾಡಬಾರದು ಅಂದ್ರೆ ಅವಾಗೇನು ಉತ್ತರ? ರಾಯರು ಕೂಡ ಅಲ್ಲಿರತಕ್ಕಂಥ ರಸವನ್ನ ಸ್ವೀಕಾರ ಮಾಡುತ್ತಾರೆ. ಭಗವಂತ ಅಲ್ಲಿರತಕ್ಕಂಥ ತನ್ನ ರೂಪಗಳು ತಾನು ಸ್ವೀಕಾರ ಮಾಡಿ ರಾಯರೊಳಗಿರುವ ರಾಘವೇಂದ್ರ ಅಂತ ಹೆಸರು ಇಟ್ಟುಕೊಂಡಿರುವ ಭಗವಂತ ಪದಾರ್ಥಗಳಲ್ಲಿ ಇರತಕ್ಕಂಥ ಏನು ತನ್ನ ರೂಪ ಇದೆ ಆ ರೂಪವನ್ನು ತಾನು ಸ್ವೀಕಾರ ಮಾಡಿ ರಾಯರಿಗೆ ತೃಪ್ತಿ ಕೊಡುತ್ತಾರೆ. ಇದು ಪದ್ಧತಿಯಾಗಿದೆ. ಆದ್ದರಿಂದ ನಾವು ಹಸ್ತೋದಕ ಮಾಡಿಸಿದ್ರು, ಪಂಚಾಮೃತ ಮಾಡಿಸಿದ್ರು, ಅದನ್ನು ಅವರು ಸ್ವೀಕಾರ ಮಾಡುತ್ತಾರೆ. ಹಾಗೆಯೇ ನಮ್ಮ ಪಿತೃಗಳಿಗೂ ಕೂಡ ಈ ಪಿತೃವರ್ಗ ಬಂದು ತಾವು ತೃಪ್ತರಾಗಿ ಭಗವಂತನ ಅನುಜ್ಞೆಯಿಂದ ಅವರಿಗೆ ಏನೇನು ಎಲ್ಲೆಲ್ಲಿರ್ತಾರೆ ಅವರಿಗೆ ತಕ್ಕಂತಹ ಫಲವನ್ನ ಮುಟ್ಟಿಸ್ತಾರೆ ಎಂಬುದು ಇಲ್ಲಿ ಪ್ರಕ್ರಿಯೆ ಆಗಿದೆ. ಇನ್ನ ಈ ಶ್ರಾದ್ದದಲ್ಲಿ ನಮ್ಮ ತಂದೆ ತಾಯಿಗಳು ಬರ್ತಾರಾ ಇಲ್ಲವಾ ಅಂತ ಅಲ್ಲಿ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ರಾಮಾಯಣದ ಕಥೆಯನ್ನ ಕೆಲವರು ಉದಾಹರಣೆ ಕೊಡುತ್ತಾರೆ. ಹೇಗೆ? ರಾಮಚಂದ್ರ ಶ್ರಾದ್ದ ಮಾಡುವಾಗ ಸೀತಾದೇವಿ ಅಡಿಗೆ ಮಾಡಿದ್ರು, ಬಡಿಸಲಿಕ್ಕೆ ಬರಲಿಲ್ಲ. ರಾಮದೇವರು ಕೇಳ್ತಾರೆ, ಬಡಿಸಲಿಕ್ಕೆ ನೀನ್ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಹಾಗೆ ಹೇಳ್ತಾರೆ, ನನ್ನ ಮಾವ ದಶರಥ ಮಹಾರಾಜ ನನ್ನನ್ನ ಒಳ್ಳೆ ಆಭರಣಗಳು ಎಲ್ಲ ಹಾಕೊಂಡು ನೋಡಿ ಅಭ್ಯಾಸ ಅವರಿಗೆ ಅಂತಹದ್ದು ಈ ನಾರವಸ್ತ್ರವನ್ನು ಉಟ್ಟು ಅರಣ್ಯದಲ್ಲಿ ನಾನು ಇದ್ದದನ್ನು ಅವರು ನೋಡಿಬಿಟ್ರೆ ಅವರು ಬಹಳ ದುಃಖ ಪಡ್ತಾರೆ. ಯಾಕೆ? ಬ್ರಾಹ್ಮಣರಲ್ಲಿ ಅವರು ಬಂದಿರ್ತಾರಾದ್ದರಿಂದ ನಾನು ಅವರ ಕಣ್ಣಿಗೆ ಬೀಳಲ್ಲ ಅಂತ ಸೀತಾದೇವಿ ಉತ್ತರ ಕೊಟ್ಟದ್ದು ಉಲ್ಲೇಖ ಬರುತ್ತೆ. ಹಾಗಾದರೆ ಪಿತೃಗಳು ಯಾರ್ಯಾರು ಹೋಗಿರ್ತಾರೋ ಅವರಿಲ್ಲಿ ಬರ್ತಾರೆ ಎಂಬುದು ಒಂದು ವಾದ. ಆದರೆ ಇನ್ನೊಂದು ವಾದ ಏನು? ಹರಿವಂಶದಲ್ಲಿ ಬರತಕ್ಕಂಥದ್ದೇನು ಅಂದರೆ ಅಲ್ಲಿ ಹೇಳ್ತಾರೆ ನಮ್ಮ ನಮ್ಮ ಪಿತೃಗಳು ಯಾರು ಇಲ್ಲಿ ಬರಲ್ಲ ಅಂದ್ರೆ ಯಾರು ಬರುತ್ತಾರೆ ಯಾರು ಬರಲ್ಲ ಅಂತ ಮತ್ತೂ ಗೊಂದಲದಂತು. ಆಗ ಹೇಳ್ತಾರೆ ನಮ್ಮ ಪಿತೃಗಳಾಗಿ ಯಾರಾದ್ರೂ ಸಾಂಶರಾದವರು ದೊಡ್ಡವರು ಬಂದಿದ್ರು, ಇವಾಗ ದಶರಥ ಮಹಾರಾಜ ಮಹಾಜ್ಞಾನಿಗಳು ಇಂಥವ್ರು ಯಾರಾದರೂ ಹೋಗಿದ್ರೆ ಅವರು ಬರುವ ಸಂಭವವಿದೆ, ಅವರು ಬಂದು ವಿಶೇಷವಾಗಿ ತೃಪ್ತರಾಗುವ ಸಂಭವ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಯಾರಾದರೆ ಸಾಮಾನ್ಯ ಜನರು ಹೋಗಿರ್ತಾರೆ ಅವರು ಯಾರು ಕೂಡ ಅವರೆಲ್ಲೋ ಯಾವುದೋ ಲೋಕದಲ್ಲಿರುವಾಗ ನಿರಂಶ ಜೀವರಾಶಿಗಳವರು ನಿರಂಶರಾದವರು. ಆ ನಿರಂಶರಾದವರು ಮತ್ತು ಒಂದು ರೂಪದಿಂದ ಇಲ್ಲಿ ಬಂದು ಇಲ್ಲಿ ಸ್ವೀಕಾರ ಮಾಡಿ ಹೋಗುವುದು ಎಂಬುದು ಅಸಂಭವ. ಅದಕ್ಕೆ ಒಂದು ಹರಿಕಥಾಮೃತ ಸಾರದ ಪದ್ಯವನ್ನ ಹೇಳಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ನಡೆಯುತ್ತೆ. ಅದು ಹೇಗೆ ಎಂದರೆ, ಜಾಗ್ರತ್ ಕಾಲದಲ್ಲಿ ಭಗವಂತ ನಿರಂಶ ಜೀವನ ಚಿಚ್ಚರೀರವನ್ನು ವಿಭಾಗ ವಹಿಸಿ ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಈಡಿಸುವ ಅಂತ. ಅಂದರೆ ಹೇಗೆ ಭಗವಂತ ನಿರಂಶರಾದ ಜೀವರನ್ನೂ ಕೂಡ ಅವರನ್ನ ಭಾಗ ಮಾಡಿ ನಾನಾ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿಸಿ ಜಾಗೃತ ಕಾಲದಲ್ಲಿ ಭೋಗ ಕೊಟ್ಟು ಸುಷುಪ್ತಿ ಕಾಲದಲ್ಲಿ ಎಲ್ಲ ಅಂಶಗಳನ್ನ ಒಂದು ಕಡೆ ಮಾಡಿಬಿಡುತ್ತಾನೆ ಅಂತ ಹೇಗೆ ಹೇಳ್ತಾರೋ ಹಾಗೆ ನಿರಂಶರಾಗಿದ್ರೂ ಕೂಡ ಈ ಜೀವರಾಶಿಗಳನ್ನ ಒಂದಂಶದಿಂದ ಭಗವಂತ ವಿಭಾಗ ಮಾಡಿ ಅವರು ಎಲ್ಲೇ ಇದ್ರೂ ಕೂಡ ಅವರನ್ನ ಕರ್ಕೊಂಡು ಬಂದು ಈ ಶ್ರಾದ್ದ ಕಾಲಕ್ಕೆ ಇಲ್ಲಿ ಕರ್ಕೊಂಡು ಬರುತ್ತಾರೆ ಅಂತ ಇನ್ನೊಂದು ವಾದ. ಒಟ್ಟಾರೆ ಯಾವ ವಾದ, ಯಾವುದು ಸರಿ ಯಾವುದು ತಪ್ಪು, ಬರ್ತಾರಾ ಇಲ್ಲವಾ, ಇದನ್ನ ನೋಡಿದಾಗ ಹಿರಿಯರು ನಿರ್ಣಯ ಕೊಡುತ್ತಾರೆ. ಇಲ್ಲಿ ಯಾರಾದರೆ ಸಾಂಶರಾದವರು ದೊಡ್ಡವರು ಇರ್ತಾರೆ, ಅಂಥವರು ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ, ನಿರಂಶರಾದವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಉತ್ತರ ಕೊಡುತ್ತಾರೆ. ಕೊಟ್ಟಾರೆ ನಮಗಂತೂ, ನಮ್ಮವರು ಇಲ್ಲಿ ಬರಲಿ ಬಾರದಿರಲಿ, ಇಲ್ಲಿ ಬಂದು ಸ್ವೀಕಾರ ಮಾಡಿದ್ರು ಸರಿ, ಅಥವಾ ಅವರ ಅಲ್ಲೇ ಇದ್ದುಕೊಂಡು ಪಿತೃಗಳೇ ಹೋಗಿ ಕೊಟ್ಟರು ಸರಿ, ಒಟ್ಟಾರೆ ಅವರಿಗಂತೂ ತಲುಪುತ್ತೆ. ಯಾವ ವಾದವನ್ನು ನಾವು ಅನುಸರಿಸಿದರೂ, ಯಾರಿಗೆ ತಲೆಬಾಗಿದ್ರು, ಅವರವರ ಗುರುಗಳು ಅವರವರ ವಾದವನ್ನು ಅವರವರು ಮಂಡಿಸಿದಾಗ ಅವರವರ ಶಿಷ್ಯರು ಅವರವರ ಗುರುಗಳ ವಾದವನ್ನು ತಲೆಬಾಗಿ ಸ್ವೀಕಾರ ಮಾಡುತ್ತಾ ಇರ್ತಾರೆ. ಅದು ಸ್ವೀಕಾರ ಮಾಡಬೇಕಾ ಬೇಡವಾ, ಪಿತೃಗಳು ಬರ್ತಾರಾ ಇಲ್ಲವಾ, ಅಂದ್ರೆ ನಮ್ಮ ತಂದೆ ತಾಯಿಲಿ ಸಾಂಶರಾಗಿದ್ದವರು ಬರ್ತಾರೋ ಅಥವಾ ನಿರಂಶರಾದವರೂ ಬರ್ತಾರೋ, ಅವನ್ನ ಭಗವಂತ ಚೂರು ಚೂರು ಭಾಗ ತೆಗೆದು ಇಲ್ಲಿ ಕೂಡಿಸ್ತಾನೋ, ಈ ವಿಚಾರ ಹೆಚ್ಚು ಬೇಡ. ಯಾಕೆಂದ್ರೆ ನಮಗೆ ಬೇಕಾಗಿದ್ದು ಪಿತೃಗಳಿಗೆ ತೃಪ್ತಿಯಾದ್ರೆ ಸಾಕು, ಹೌದಲ್ವೋ? ಹೆಚ್ಚು ತಲೆಕೆಡಿಸಿಕೊಳ್ಳಿಕ್ ಹೋದರೆ ಇನ್ನಷ್ಟು ತಲೆಬಿಸಿಯಾಗುತ್ತಷ್ಟೇ ಹೊರತು ಕಾರ್ಯ ನಿಂತು ಹೋಗುತ್ತೆ. ಸದ್ಯಕ್ಕೆ ಕಾರ್ಯ ವಿಚಾರ ನೋಡಿದರೆ ಅಲ್ಲಿ ಪಿತೃಗಳು ಅಲ್ಲಿಗೆ ಬಂದರು ಅಂದ್ರೆ ನಮ್ಮ ತಂದೆ ತಾಯಿಗಳು, ಅಥವಾ ಅವರು ಇದ್ದ ಕಡೆ ಇದ್ದು ಪಿತೃಗಳು ತಗೊಂಡು ಪಿತೃದೇವತೆಗಳು ತಗೊಂಡು ಹೋಗಿ ಕೊಟ್ಟರು, ಒಟ್ಟಾರೆ ನಮ್ಮವ್ರಿಗೊಂದು ತಲುಪುತ್ತೆ. ಆ ಕೊಡುವ ವಿಧಾನವೇನು ಅಂದರೆ, ತ್ರೀನ್ ಪಿಂಡಾನ್ ನಾಮಗೋತ್ರತಃ, ಮೂರು ಪಿಂಡಗಳನ್ನು ವಿಶೇಷವಾಗಿ ಕಾಲಶ್ರಾದ್ದದಲ್ಲಿ ಕೊಡಬೇಕು. ಈ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಸರ್ವ ಪಿತೃಗಳಿಗೆ ವಿಶೇಷವಾಗಿ ಅವರಿಗೆ ಪಿಂಡ ಪ್ರದಾನಗಳನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಮಾಡಿದಂತಹ ಪಿಂಡ ಪ್ರದಾನ, ಅಲ್ಲಿ ನಾವು ಬಳಸಿದಂತಹ ಪದಾರ್ಥಗಳು, ಹೇಳಿದಂತಹ ಮಂತ್ರ, ಮಾಡಿದಂತಹ ತಂತ್ರ, ಇದೆಲ್ಲದರಲ್ಲೂ ಭಗವಂತನ ರೂಪಗಳಿರುತ್ತೆ. ಅವೆಲ್ಲವನ್ನ ಭಗವಂತ ಸ್ವೀಕಾರ ಮಾಡಿ ಅದರ ಫಲವಾಗಿ ನಮ್ಮ ಪಿತೃಗಳನ್ನು ಸಂತೋಷಗೊಳಿಸ್ತಾನೆ ಎಂಬುದು ಶ್ರಾದ್ದ ಪ್ರಕ್ರಿಯೆ. ಅದರಲ್ಲಿ ಏನು ಪಿತೃದೇವತೆಗಳು ಬರ್ತಾರೆ, ಅವರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡಿ ಏನು ಹಾಕಿದ ಅನ್ನ ಮೊದಲಾದ ಪದಾರ್ಥಗಳಲ್ಲಿ, ಬಳಸಿದ ಅಕ್ಕಿ ಎಳ್ಳು ದರ್ಭೆ ಮೊದಲಾದ ಪದಾರ್ಥಗಳಲ್ಲಿ, ಆಚಾರ್ಯರು ಹೇಳಿದಂತಹ ಮಂತ್ರಗಳಲ್ಲಿ, ಕರ್ತೃ ಮಾಡಿದ ತಂತ್ರಗಳಲ್ಲಿ, ಆಲೋಚನೆಗಳಲ್ಲಿ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಬರುತ್ತೆ. ಅವುಗಳನ್ನೆಲ್ಲವನ್ನೂ ಕೂಡ ಪಿತೃದೇವತೆಗಳ ಅಂತರ್ಯಾಮಿಯಾದ ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿದರೆ, ಭಗವದ್ ರೂಪಗಳನ್ನ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಈ ಚಿಂತನೆ ಇಲ್ಲದೆ ಬರೀ ಹೊರಗಿನ ಗೊಡ್ಡಾದ ಕರ್ಮ ಮಾಡಿದರೆ ಅದಷ್ಟು ಸರಿಯಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಜ್ಞಾನವಿಲ್ಲದ ಕರ್ಮ ಏನೇನು ಮಾಡಲು ಮಾಡದೆ ಗಜಭುಕ್ತ ಕಪಿತ್ಥವತ್ತು. ಒಳಗೆ ಭಗವಂತ ಯಾವ ರೀತಿ ಸ್ವೀಕಾರ ಮಾಡುತ್ತಾನೋ ತಿಳ್ಕೊಂಡು, ಆ ರೀತಿ ತಿಳ್ಕೊಂಡು ಕೊಟ್ರೆ, ಮಹಾತ್ಮಜ್ಞಾನ ಪೂರ್ವಕವಾಗಿ ಕೊಟ್ರೆ ಅದು ಫಲಕಾರಿಯಾಗುತ್ತೆ. ಇದನ್ನ ಅರಣ್ಯಕಾಚಾರ ಹೇಳುತ್ತಾರೆ. ಆದ್ದರಿಂದ ಶ್ರಾದ್ದ ಮಾಡುವವರು ಶ್ರಾದ್ದದಲ್ಲಿ ಅನ್ನದಲ್ಲಿ ಏನು ಅನ್ನಾದಿಗಳಲ್ಲಿ ಏನು ಭಗವದ್ ರೂಪ ಇರುತ್ತೆ, ಶ್ರಾದ್ದ ಭೋಕ್ತೃಗಳಲ್ಲಿ ಯಾವ ಯಾವ ಭಗವದ್ ರೂಪ ಇರುತ್ತೆ, ಕರ್ತೃಗಳಲ್ಲಿ ಯಾವ ಯಾವ ಭಗವದ್ ರೂಪ ಇರುತ್ತೆ, ಇವೆಲ್ಲ ತಿಳ್ಕೊಂಡು ಆಯಾ ಪದಾರ್ಥಗಳಲ್ಲಿ ಬಳಸಿದ ಎಳ್ಳು ದರ್ಭೆ ಮೊದಲಾದಲ್ಲಿ ಏನು ಪದಾರ್ಥಗಳು ಏನು ಭಗವದ್ ರೂಪಗಳಿರುತ್ತೆ, ಎಲ್ಲಾ ಭಗವದ್ ರೂಪಗಳನ್ನ ಚಿಂತನೆ ಮಾಡಿ ಅವನ್ನೆಲ್ಲ ಪಿತೃಗಳಂತರ್ಯಾಮಿ ಪಿತೃದೇವತೆಗಳಂತರ್ಯಾಮಿ ಭಗವಂತನ ಐಕ್ಯ ಚಿಂತನೆ ಮಾಡಿದರೆ ಆ ಭಗವದ್ ರೂಪಗಳನ್ನ ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿದರೆ ಅದು ವಿಶೇಷವಾಗಿ ಶ್ರಾದ್ದ ಅನಿಸಿಕೊಂಡು ಪಿತೃಗಳಿಗೆ ಅಕ್ಷಯ ತೃಪ್ತಿ ಬರಲಿಕ್ಕೆ ಕಾರಣ ಆಗುತ್ತೆ. ನಂತರ ಈ ವಿಷಯವಾಗಿ ಕೆಲವೆಲ್ಲ ಕೂಡ ಏನು ಅಂದ್ರೆ, ನಮ್ಮಲ್ಲಿ ಸರಿಯಾದಂತಹ ಜ್ಞಾನ ಕೊಡದೇ ಇರುವುದರಿಂದ ಈ ರೀತಿ ತಪ್ಪು ಕಲ್ಪನೆ ಎಲ್ಲ ತುಂಬಾ ಬರ್ತಾ ಇರುತ್ತೆ. ಸಾಮಾನ್ಯ ಯಾರಾದರೂ ಹೋದಾಗ ಕಾಕಪಿಂಡ ಅಂತ ಆಗುತ್ತೆ, ಈ 12 ದಿವಸದಲ್ಲಿ ಕಾಕಪಿಂಡ ಅಂತ ಮಾಡುತ್ತಾರೆ. ಕಾಕಪಿಂಡ ಅಂತ ಕಾಗೆಗೆ ಪಿಂಡ ಇಡುವುದು. ಆಗ ಯಜಮಾನ ಹತ್ತಿರ ಇದ್ರೆ ಕಾಗೆ ಬಂದು ಮುಟ್ಟಲ್ಲ, ಅದಕ್ಕೆ ದೂರ ಹೋಗ್ತಾರೆ. ದೂರ ಹೋಗಿ ನಿಂತರು ಕೂಡ ಕಾಗೆ ಒಮ್ಮೊಮ್ಮೆ ಮುಟ್ಟಲ್ಲ. ಆವಾಗ ಹೇಳುವುದೇನು, ಸಾಮಾನ್ಯ ಗೊತ್ತಿರೋದವ್ರು ಹೇಳುವುದೇನಿದೆ, ಅಪ್ಪ ನಿಮ್ಮಪ್ಪನೇ ಕಾಗೆ ರೂಪದಲ್ಲಿ ಬಂದು ಈ ಪಿಂಡವನ್ನು ತಿಂತಾರೆ ಅಂತ ಹೇಳ್ತಾರೆ. ಪಾಪ ಈ ವ್ಯಕ್ತಿ ಹೌದ ಬರ್ತಾರೇನೋ ಅಂತ ನೋಡ್ತಾ ಇರ್ತಾರೆ, ಬರೋದೇ ಇಲ್ಲ. ಕಾಗೆಲ್ಲ ತಿರುಗಾಡ್ತಾ ಇರ್ತವೆ, ಬರೋದೇ ಇಲ್ಲ. ಕೊನೆಗೆ ಮತ್ತು ಹೇಳುತ್ತಾರೆ, ನೋಡಪ್ಪ ನಿಮ್ಮಪ್ಪನಿಗೇನೋ ಮನಸ್ಸಿನಲ್ಲಿ ಭಯಕ್ಕೆ ಇದ್ದಂತದೆ, ನೀನು ಪ್ರಾರ್ಥನೆ ಮಾಡಿಕೊಂಡೆ ಕಾಗೆ ಬಂದು ಮುಟ್ಟುತ್ತೆ. ಅವಾಗ ಇವರು ಪ್ರಾರ್ಥನೆ ಮಾಡಿಕೊಳ್ತಾರೆ, ಅಪ್ಪನಿಗೇನಾದ್ರೂ ಬಯಕೆ ಇದ್ರೆ ಇದು ನೋಡ್ಕೊಳ್ಳೋದು, ಅಮ್ಮನ ಚೆನ್ನಾಗಿ ನೋಡಿಕೊಳ್ತೀವೋ ಹಾಗೋ ಹೀಗೋ ಏನೇನಿದೆ ಎಲ್ಲ ಕೇಳಿಕೊಳ್ತಾರೆ. ಆ ಕೇಳಿಕೊಂಡಾಗ ಕಾಗೆ ಬಂದು ಮುಟ್ಟುತ್ತೆ. ಆಗ ಈ ಮಾಡಿದವರಿಗೆ ಕೂಡ ಹೌದು ಹೌದು ನಮ್ಮ ಅಪ್ಪನೇ ಬಂದು ತಿಂದು ಹೋದ ಅಂತ ತಲೆಯಲ್ಲಿ ಬರುತ್ತೆ. ಇದಕ್ಕೆ ಆಂಧ್ರದ ವೇಮನ ಎಂಬ ಒಬ್ಬ ಆತ, ಅದು ಯೋಗಿ ಅಂತ ಕರೀತಾರೆ ಅದನ್ನ, ಒಂದು ಶತಕ 100 ಪದ್ಯಗಳು ರಚನೆ ಮಾಡಿದ. ಅದರಲ್ಲಿ ಆತ ಹೇಳುತ್ತಾನೆ, ತೆಲುಗು ಪ್ರಾಯಶಃ ಕೆಲವರಿಗೆ ನಿಮಗೆಲ್ಲ ಬಂದಿರಬಹುದು, ಅರ್ಥ ಹೇಳುತ್ತೇನೆ, ಪದ್ಯವೂ ಹೇಳುತ್ತೇನೆ. ಪಿಂಡ ಮುಂಜೇಸಿ ಕಾಕುಲಕು ಗದ್ದಲಕು ಪೆಟ್ಟು ಗಾಡಿದಲಾರ, ಪಿಂಡ ಮುಂದಿನಗಾಗಿ ಪಿತರುಡೆಟ್ಲಾಯರ ಅಂತ ಕೇಳುತ್ತಾರೆ. ಪಿಂಡ ಮಾಡಿ ಕಾಗೆಗೂ ಹದ್ದಿಗೂ ಇಡುತ್ತಿರಲ್ಲ, ಅದರಲ್ಲಿ ಇಡೋದು ಹೇಗೆ, ನಿಮ್ಮಪ್ಪನೇ ಕಾಗಾಗಿ ಬಂದು ತಿಂತಾನೆ ಅಂತ ಹೇಳುತ್ತೀರಲ್ಲ, ಪಿಂಡ ತಿನ್ನುವಂತ ಕಾಗಿ ನಿಮ್ಮಪ್ಪ ಹೇಗಾದ ಅಂತ ಪ್ರಶ್ನೆ ಮಾಡ್ತಾರೆ. ಕತ್ತೆಗಳರ ಅಂತ ಸಂಬೋಧನೆ ಮಾಡ್ತಾನೆ ಇಡೋರನ್ನ, ಮೂರ್ಖರಾಗಿ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಇಲ್ಲಿ ಅಷ್ಟು ಮೂರ್ಖವ ನಮ್ಮ ಆಚಾರ ಸಂಪ್ರದಾಯ ಅಂದ್ರೆ ಇಲ್ಲ. ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತಾರಲ್ಲ, ಸರಿಯಾದ ಜ್ಞಾನ ಮಧ್ಯೆ ಪಾಸ್ ಆಗ್ತಾ ಇಲ್ಲ. ಅಲ್ಲಿ ಯದ್ಯಪಿ ಅಪ್ಪ ಕಾಗೆ ಆಗಿ ಬರುವುದೇ ಇಲ್ಲ, ಅದು ತಪ್ಪು ಕಲ್ಪನೆ. ಮತ್ತೆ ಯಾರು ಬರೋದು ಅಂದ್ರೆ ಕಾಗೆಯೇ ಬಂದು ಮುಟ್ಟುತ್ತಲ್ಲಿ. ಮತ್ತೆ ಈ ಕಾಗೆಗೆ ಪಿಂಡ ಯಾಕೆ ಇಡಬೇಕು ಅಂದ್ರೆ, ಈ ಕಾಗೆಗೆ ಪಿಂಡ ಇಟ್ಟದ್ದಲ್ಲ, ಯಮಧರ್ಮರಾಜನ ದೂತರವರು ಕಾಗೆ ರೂಪದಲ್ಲಿರುತ್ತಾರೆ. ಆ ಕಾಗೆ ರೂಪದಲ್ಲಿದ್ದವರು ಈ ಕಾಗೆ ಬಂದು ತಿನ್ನುವಾಗ ಅದರೊಳಗೆ ಅವರಿದ್ದು ಬಂದು ತಗೊಂಡು ಹೋಗ್ತಾರೆ. ಅವರು ನಮಗೆ ಕಾಣೋದಿಲ್ಲ, ಏನೂ ಇಲ್ಲ, ಕಾಗೆ ಬಂದು ಮುಟ್ಟತ್ತಷ್ಟೇ. ಆದರೆ ಈ ಕಾಗೆ ಇಲ್ಲಿ ಬಂದು ಯಾಕೆ ತಿನ್ನಲ್ಲ, ಒಂದ್ಸಲ ತಿನ್ನುತ್ತೆ ಒಂದ್ಸಲ ತಿನ್ನಲ್ಲ, ಇವರು ಕೇಳಿಕೊಂಡು ತಿನ್ನೋದು ಇವೆಲ್ಲ ಏನು ಅಂದ್ರೆ, ಅಲ್ಲಿ ಹೇಳ್ತಾರೆ ಈ ಹೋದಂತಹ ಜೀವ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ಕಾಗೆ ಮೊದಲಾದ ಪ್ರಾಣಿಗಳ ಕಣ್ಣಿಗೆ ಜೀವರು ಯಮಭಟರು ಇವರು ಕಾಣಿಸೋದು ಸತ್ಯ. ಆದ್ದರಿಂದ ಕಾಗೆಗೆ ನಮಗೆ ಕಾಣದಿದ್ರೂ ಕೂಡ ಕಾಗೆಗೆ ಆ ಹೋದಂತಹ ಜೀವ ಕಾಣತಾ ಇರುತ್ತೆ. ಆ ಜೀವ ಆ ಪಿಂಡದ ಹತ್ರ ಬಂದು ನಿಲ್ತಾರೆ, ಓಹೋ ಇಲ್ಲಿ ನಾನು ನಿಂತರೆ ಇವರು ಪ್ರಾರ್ಥನೆ ಮಾಡುತ್ತಾರೆ, ಆದ್ದರಿಂದ ನನ್ನ ಪ್ರಾರ್ಥನೆಗೆ ಇವರು ಹೋಗ್ಬಿಡುತ್ತಾರೆ ಹೀಗೆ ಅಂತ ತಾವನ್ನು ನಿಲ್ತಾರೆ. ನಮಗೇನೋ ಯಾರು ಇಲ್ಲ, ಕಾಗೆ ಯಾಕೆ ಬರ್ತಾ ಇಲ್ಲ, ಅನ್ನ ಮುಟ್ತಾ ಇಲ್ಲ, ನಾನು ದೂರ ಸರಿದಿದ್ದೇನಲ್ಲ ಅಂತ ನಮ್ಮ ತಲೆಗಿರುತ್ತೆ. ಆದರೆ ಕಾಗೆಗೆ ಅಲ್ಲಿ ಜೀವ ನಿಂತಿರೋದ್ರಿಂದ ಅದು ಹತ್ತಿರ ಹೋಗ್ಲಿಕ್ಕೆ ಆಗಲ್ಲ, ದೂರ ಇರುತ್ತೆ. ಆವಾಗ ಈ ಮಗ ತಂದೆಯನ್ನೋ ತಾಯಿಯನ್ನೋ ಪ್ರಾರ್ಥನೆ ಮಾಡಿಕೊಂಡಾಗ ಆ ಜೀವ ಸರಿದು ಹೋದರೆ ಆಗ ಬಂದು ಕಾಗೆ ಮುಟ್ಟುತ್ತೆ ಅಷ್ಟೇ ಹೊರತು ಅಪ್ಪನೇ ಕಾಗೆ ಆಗಿ ಬರಲ್ಲ, ಅಪ್ಪ ಕಾಗೆ ಅಲ್ಲ. ಯಾಕೆಂದ್ರೆ ಅಪ್ಪ ಸತ್ತದ್ದು ನಿನ್ನೆ, ಒಂದು ವಾರದ ಕೆಳಗೆ ಇಲ್ಲಿ ನೋಡಿದರೆ ಕಾಗೆ ಹುಟ್ಟಿ ಬಹಳ ಒಂದು ವರ್ಷದ ಮೇಲೆ ಅಂದ್ರೆ ಅದು ಎಷ್ಟು ವರ್ಷಗಳಾಯಿತು ಹುಟ್ಟಿ. ಅದರಿಂದ ಆ ಕಾಗೆಯೇ ನಮ್ಮಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಹೇಳಲೇಬಾರದು ಕೂಡ, ತಪ್ಪಾದ ಕಲ್ಪನೆ. ಆ ರೀತಿ ಹೇಳಿದ್ದರಿಂದಲೇ ನಮ್ಮ ಈ ಆಚಾರ ವ್ಯವಹಾರಗಳ ಮೇಲೆ ಎಲ್ಲರೂ ಕೂಡ ನಮ್ಮವರಿಗೇನೆ ಅಯ್ಯೋ ಇದೇನಿದು ನಮ್ಮಪ್ಪಕ್ಕಾಗಿ ಹೇಗಾದ, ಸುಮ್ಮನೆ ಇಲ್ಲದ ಕಂತೆಲ್ಲ ಮಾಡಿಸ್ತಾರೆ ಅಂತ ಅದರ ಮೇಲೆ ಅಸಡ್ಡೆ ಬರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ಈ ರೀತಿಯಾಗಿ ಜ್ಞಾನ ಲೋಪ ಇರೋದರಿಂದ ಕ್ರಿಯೆಗಳ ಮೇಲೆ ಆಸಕ್ತಿ ಹೋಗ್ತಾ ಇದೆ. ಇಲ್ಲದಿದ್ರೆ ನಮ್ಮವರು ಕೂಡ ಈಗಿನ ಒಳ್ಳೆ ಹುಡುಗರು ಎಲ್ಲರೂ ಕೂಡ ಚೆನ್ನಾಗಿ ಆಸಕ್ತರಾಗಿದ್ದಾರೆ. ಸರಿಯಾದ ರೀಸನಿಂಗ್ ಇದ್ರೆ ಚೆನ್ನಾಗಿದ್ದರೆ ಅವರು ಖಚಿತವಾಗಿ ಮಾಡಲಿಕ್ಕೆ ಎಲ್ಲರೂ ಸಿದ್ಧಾಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಒಂದು ವೇಳೆ ಅಂಥ ಯುವ ಪೀಳಿಗೆಯಲ್ಲಿ ಏನಾದರೂ ಅಥವಾ ಹಳೆಯವರಲ್ಲೂ ಕೂಡ ಸಂಶಯಗಳು ಉಳ್ಕೊಂಡಿರುತ್ತೆ, ಅದನ್ನು ಕೇಳಲಿಕ್ಕೆ ನಾಚಿಕೆ ಅಥವಾ ಕೇಳಿದ್ರೂ ಉತ್ತರ ಬರುತ್ತೋ ಇಲ್ಲೋ ಅಂತ, ಅಥವಾ ಕೇಳಿದ್ರು ಹೇಳಿದ್ರು ಕೂಡ ಸರಿಯಾದ ಮನಸ್ಸಲ್ಲಿ ಸಮಪ್ರಕವಾದ ಸಮಾಧಾನ ಬರದೆ ಅಸಂತೃಪ್ತಿ ಇರುತ್ತೆ, ಹಾಗೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಂಥದ್ದರಿಂದ ಆಯಾ ಸಂಶಯಗಳನ್ನು ಪರಿಹಾರ ಮಾಡುವ ಉದ್ದೇಶದಿಂದಲೇ ಇವೆಲ್ಲ ನಾನು ಹೇಳಿದ್ದಾಯಿತು. ಇನ್ನ ಮುಂದಕ್ಕೆ ಹೋದರೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದರು, ಅಪ್ಪ ನಾನು ಹಿಂದೆ ಶ್ರಾದ್ದ ಮಾಡಿದೆ, ಶ್ರಾದ್ದ ಮಾಡಿದಾಗ ಆ ಶ್ರಾದ್ದದಲ್ಲಿ ನಮ್ಮ ತಂದೆ ಬಂದಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಪಿಂಡ ಪ್ರದಾನ ಮಾಡಲಿಕ್ಕೆ ದರ್ಭಗಳ ಮೇಲೆ ಪಿಂಡ ಇಡಲಿಕ್ಕೆ ನಾನು ಕೈ ಚಾಚಿದಾಗ ಅಲ್ಲಿ ನಮ್ಮ ತಂದೆಯವರ ಕೈ ಭೂಮಿಯನ್ನ ಸೀಳಿಕೊಂಡು ಮೇಲಕ್ಕೆ ಬಂತು, ಕೈಗೆ ಕೊಡು ಪಿಂಡವನ್ನ ಅಂತ ಕೇಳಿದರು. ಅದು ನಾನು ಹೇಳಿದೆ, ಯುಗ ಧರ್ಮ ಪ್ರಕಾರ ಶಾಸ್ತ್ರ ಪ್ರಕಾರ ಕೈಗೆ ಕೊಡಬಾರದು ಪಿಂಡ, ಅದರಿಂದ ದರ್ಭೆ ಮೇಲೆ ಇಡುತ್ತೇನೆ ಅಂತ ಹೇಳಿ ನಾನು ವಿನೀತನಾಗಿ ದರ್ಭೆಗಳ ಮೇಲೆ ಪಿಂಡವನ್ನಿಟ್ಟೆ. ಅದಕ್ಕೆ ನಮ್ಮ ತಂದೆಯವರು ತುಂಬಾ ತೃಪ್ತರಾದರು. ನಿನ್ನಂಥ ತ್ವಯಾ ದಯಾದವಾನಸ್ಮಿ, ನಿನ್ನಿಂದ ಒಳ್ಳೆ ನನಗೆ ಒಂದು ಸಂತತಿ ಬಂದಂತಾಯ್ತಯ್ಯ, ಆದ್ದರಿಂದ ನೀನು ಚೆನ್ನಾಗಿರುವಂತ ಇಚ್ಛಾ ಮರಣವನ್ನ ವಿಶೇಷವಾಗಿ ಕೊಟ್ಟರು, ಯಾವಾಗ ಬೇಕೋ ಅವಾಗ ಮರಣ ಅಪ್ಪಬಹುದು ಅಂತ ಅದನ್ನ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ, ಆ ವರವನ್ನ ಕೊಡ್ತಾ ಇದ್ದಾರೆ. ಅವಾಗ ಭೀಷ್ಮಾಚಾರ್ಯರು ತಂದೆಗಳನ್ನ ಕೇಳ್ತಾ ಇದ್ದಾರೆ, ನನಗೆ ಪಿತೃಗಳ ವಿಶೇಷವಾಗಿ ತಿಳ್ಕೋಬೇಕು ಅಂತಿದೆ, ಪಿತೃಗಣ ಯಾವುದು ಅಂತ ಕೇಳಿದರೆ ಅವಾಗೆ ಶಂತನು ಮಹಾರಾಜ ಹೇಳ್ತಾ ಇದ್ದಾನೆ, ಹೇ ಭೀಷ್ಮ ನೋಡಯ್ಯ, ಇಲ್ಲಿ ವಿಶೇಷವಾಗಿರತಕ್ಕಂಥ ಪಿತೃದೇವತೆಗಳ ವರ್ಗಗಳಿವೆ, ಆ ಪಿತೃಗಳನ್ನು ನೀವು ಆರಾಧನೆ ಮಾಡುತ್ತೀರಾ, ಅದರಿಂದ ಅವರು ನಮ್ಮನ್ನ ಅಸ್ಮಾನ್ ಆಪ್ಯಾಯಿಷ್ಯಂತಿ. ಇಲ್ಲಿ ಸ್ಪಷ್ಟವಾಗಿ ಉತ್ತರ ಬರ್ತಾ ಇದೆ, ತಂದೆ ತಾಯಿಗಳು ಹೋದವರ ತಂದೆ ತಾಯಿಗಳು ಇಲ್ಲಿ ಬರ್ತಾರಾ ಇಲ್ಲವಾ ಅಂತ ಹೇಳಿದರೆ ಅಲ್ಲಿ ಮಹಾರಾಜ ಕೊಟ್ಟಿರತಕ್ಕಂಥ ಉತ್ತರ ಏನು ಅಂದರೆ, ನೀವು ಮಾಡಿದ ಪಿಂಡ ಪ್ರದಾನದಿಂದ ಬಂದ ಪಿತೃಗಳು ತೃಪ್ತರಾಗಿ ನಾವು ಎಲ್ಲಿದ್ರೂ ನಮ್ಮನ್ನ ಆಪ್ಯಾಯಿಷ್ಯಂತಿ, ನಮಗೆ ಸಂತೋಷಗೊಳಿಸುತ್ತಾರೆ ಅಂತ. ಒಂದು ವೇಳೆ ಶ್ರಾದ್ದದಲ್ಲಿ ಸಾಕ್ಷಾತ್ತಾಗಿ ಬಂದು ಅಲ್ಲೇ ತೃಪ್ತರಾದರೆ ನಮ್ಮನ್ನ ಅವರು ಬಂದು ವಿಶೇಷವಾಗಿ ಸಂತೋಷಗೊಳಿಸುತ್ತಾರೆ ಎಂಬ ಶಬ್ದವೇ ಬರ್ತಾ ಇದ್ದಿಲ್ಲ. ಹಾಗಾದರೆ ಅಲ್ಲಿ ಭೀಷ್ಮಾಚಾರ್ಯರ ತಂದೆ ಬಂದ್ರೋ ಇಲ್ಲವೋ ಅಂತ ಹೇಳಿದರೆ, ಸ್ವರ್ಗದಲ್ಲಿರತಕ್ಕಂಥ ಮಹಾನುಭಾವರು ಮಗ ಮಾಡುವ ಶ್ರಾದ್ದಕ್ಕೆ ಅದು ಹೇಗೆ ಮಾಡ್ತಾ ಇದ್ದಾನೆ ನೋಡಬೇಕು ಅಂತ ಒಮ್ಮೆ ಬಂದು ನೋಡಿಕೊಂಡು ಹೋದರಷ್ಟೇ ಹೊರತು ಪ್ರತಿ ಸಲ ಬಂದು ಅವರೇ ಸ್ವೀಕಾರ ಮಾಡಿದ್ರು ಅಂತಿಲ್ಲ. ಯಾಕಂದ್ರೆ ಅವರು ಉತ್ತರ ತೋರಿಕೊಡತಾ ಇದೆ ಏನಂತ, ಪಿತೃಗಳು ತೃಪ್ತರಾಗಿ ನಾವೆಲ್ಲಿದ್ದರೂ ನಮಗೆ ತೃಪ್ತಿ ಕೊಡತಾರೆ ಅಂತ ಸ್ಪಷ್ಟ ಉತ್ತರ ಅಲ್ಲಿ ಬರ್ತಾ ಇದೆ. ಆದ್ದರಿಂದ ಇಲ್ಲಿ ಎಲ್ಲಿಯಾದರೂ ಆ ಯುಗ ಧರ್ಮಾನುಸಾರವಾಗಿ ಕೆಲವರು ದೊಡ್ಡವರು ಮಹಾನುಭಾವರು ಆ ಶ್ರಾದ್ದ ಕಾಲಕ್ಕೆ ಬಂದು ಅನುಗ್ರಹ ಮಾಡಲಿಕ್ಕಾಗಿ ಬಂದು ಹೋಗಿದ್ರು ಹೋಗಿರಬಹುದು, ಆದರೆ ಸರ್ವೇ ಸಾಮಾನ್ಯ ಎಲ್ಲಾ ಏನು ಸಾಮಾನ್ಯ ಜನರು ಮೃತರಾಗಿರ್ತಾರೆ ಅವರೆಲ್ಲರೂ ಕೂಡ ಅಪ್ಪ ಅಮ್ಮಂದರು ಇಲ್ಲಿ ಬಂದು ತಗೊಳ್ತಾರೆ ಎಂಬುದು ಸರಿಯಾದ ವಾದವಲ್ಲ ಅಂತ ಹಿರಿಯರ ಅಭಿಪ್ರಾಯ. ಅದರಿಂದ ಬರೋರು ಯಾರು ಅಂದ್ರೆ ಹರಿವಂಶ ಸ್ಪಷ್ಟ ಹೇಳ್ತಾ ಇದೆ, ಪಿತೃಗಳು ಇಲ್ಲಿ ಬರುವುದಿಲ್ಲ, ತಂದೆ ತಾಯಿಗಳು ಇಲ್ಲಿ ಬರುವುದಿಲ್ಲ, ಯಾರು ಬರ್ತಾರೆ ಅಂದ್ರೆ ಪಿತೃದೇವತೆಗಳು ಮಾತ್ರ ಇಲ್ಲಿ ಬರ್ತಾರೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದರೆ ಭೀಷ್ಮಾಚಾರ್ಯರು ತಂದನೆಯನ್ನ ಕೇಳ್ತಾ ಇದ್ದಾರೆ, ಆ ಪಿತೃಗಳು ಯಾರು, ಅವರಲ್ಲಿ ಎಷ್ಟು ಗುಂಪುಗಳಿವೆ, ಯಾರು ಬರ್ತಾರೆ, ಯಾರ್ಯಾರಿಗೆ ಎಲ್ಲರಿಗೂ ಒಂದೇ ರೀತಿ ಪಿತೃಗಳು ಬರ್ತಾರ ಅಥವಾ ಬ್ರಾಹ್ಮಣರಿಗೆ ಬೇರೆ, ಕ್ಷತ್ರಿಯರಿಗೆ ಬೇರೆ, ವೈಶ್ಯರಿಗೆ ಬೇರೆ, ಶೂದ್ರರಿಗೆ ಬೇರೆ ಅಂತ ಗುಂಪುಗಳು ಬೇರೆ ಇವೆಯ, ಆ ಪಿತೃಗಣಗಳಲ್ಲಿ ಎಷ್ಟು ಗುಂಪಿವೆ ಏನು ಅಂತ ಈ ವಿಸ್ತಾರವನ್ನೆಲ್ಲ ಕೇಳಿದಾಗ ಅವಾಗ ಅವರ ತಂದೆ ಹೇಳುತ್ತಾರೆ, ಅಪ್ಪ ಈ ವಿಸ್ತಾರವನ್ನ ಕುರಿತೆಲ್ಲ ನಿನಗೆ ಶ್ರಾದ್ದದಲ್ಲಿ ಭೋಜನಕ್ಕೆ ಬಂದಿರತಕ್ಕಂತಹ ಮಾರ್ಕಂಡೇ ಮುನಿಗಳಿದ್ದಾರಲ್ವಾ, ಅವರು ನಿನಗೆ ವಿಶೇಷವಾದ ಉತ್ತರವನ್ನು ಕೊಡುತ್ತಾರೆ ಅಂತ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲೇ ಕೂತಿರತಕ್ಕಂಥ ಮಾರ್ಕಂಡೇಯ ಮುನಿಗಳನ್ನ ಶ್ರಾದ್ದಕ್ಕೆ ಬಂದಿರತಕ್ಕಂಥ ಮುನಿಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಭೀಷ್ಮಾಚಾರ್ಯರು ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಪರಮಾನುಗ್ರಹ ಮಾಡಿ ನನಗೆ ಈ ಪಿತೃಗಳ ವಿಚಾರ ಶ್ರಾದ್ದದ ವಿಚಾರ ಎಲ್ಲವನ್ನ ನನಗೆ ತಿಳಿಸಿಕೊಡಬೇಕು ಅಂತ ಅವರು ಮಾರ್ಕಂಡೇಯರನ್ನ ಕೇಳಿದರು. ಅದಕ್ಕೆ ಮಾರ್ಕಂಡೇಯರು ಕೂಡ ಮತ್ತು ಉತ್ತರ ಕೊಡುತ್ತಾರೆ, ಅಪ್ಪ ನಾನು ಕೂಡ ಪಿತೃಗಳ ಅನುಗ್ರಹದಿಂದಲೇನೆ ನಾನು ಇಷ್ಟೊಂದು ವಿಶೇಷವಾಗಿರತಕ್ಕಂತಹ ಕೀರ್ತಿಯನ್ನು ಪಡೆದೆ, ಕಲ್ಪಾಂತ ಆಯುಷ್ಯ ಪಡೆದದ್ದೇ ಪಿತೃಗಳ ಅನುಗ್ರಹದಿಂದ. ಪಿತೃದೇವತೆಗಳ ವಿಚಾರವನ್ನು ಹೇಳುತ್ತೇನೆ, ನಾನು ಪಿತೃದೇವತೆಗಳ ಮೂಲಕ ಪಿತೃಗಳ ಆರಾಧನೆ ಮಾಡಿದೆ. ಅದರಿಂದ ನನಗೆ ವಿಶೇಷವಾದಂತಹ ಪರಮಾನುಗ್ರಹ ಭಗವಂತ ಮಾಡಿದ. ಆದ ಕಾರಣ ನಾನು ಈ ಪಿತೃಗಳ ವಿಚಾರವನ್ನೆಲ್ಲ ಚೆನ್ನಾಗಿ ತಿಳಿಯಬೇಕು ಅಂತ ಮೇರು ಪರ್ವತದಲ್ಲಿ ಅನೇಕ ವರ್ಷಗಳ ಕಾಲ ಸನತ್ಕುಮಾರರಿಗಾಗಿ ತಪಸ್ಸನ್ನು ಮಾಡಿದ್ದೆ. ಆ ಅದ್ಭುತವಾದ ತಪಸ್ಸಿಗೆ ಮೆಚ್ಚಿ ಒಂದು ದಿವಸ ವಿಮಾನದಲ್ಲಿ ಒಬ್ಬ ಪುರುಷ ದೂರದಿಂದ ಬರುವುದನ್ನು ನೋಡಿದೆ. ಆ ಪುರುಷರು ಹತ್ತಿರ ಬಂದ ಕೂಡಲೇ ನಾನು ನಮಸ್ಕಾರ ಸಲ್ಲಿಸಿ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು, ಯಾರು ನೀವು ಮಹಾನುಭಾವರು ಬಂದಿದ್ದೀರಾ ಅಂತ ಕೇಳಿದರೆ, ಅಪ್ಪ ನೀನು ಯಾರಿಗಾಗಿ ತಪಸ್ಸಿಗೆ ಕೂತಿದ್ದೀಯೋ ಆ ಸನತ್ಕುಮಾರ ನಾನೇ ಅಂತ ಹೇಳಿದರು. ಹೌದಾ, ಮತ್ತೆ ನನ್ನ ತಪಶಕ್ತಿಗೆ ನನ್ನ ಜ್ಞಾನ ದೃಷ್ಟಿಗೆ ನೀವ್ಯಾರು ಅಂತ ಗೋಚರವೇ ಆಗಲಿಲ್ಲಲ್ಲ ಅಂತ ಮನಸ್ಸಲ್ಲಿ ಆ ಪ್ರಶ್ನೆ ಇರುವಾಗ ನಕ್ಕು ಹೇಳುತ್ತಾರೆ ಸುಜಾತರು, ನೀನು ಮಾಡಿದ ತಪಸ್ಸಿನಲ್ಲಿ ಸ್ವಲ್ಪ ಲೋಪ ಇದೆ, ಅದಕ್ಕಾಗಿ ನಾನು ಯಾರು ಎಂಬುದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳುತ್ತಾರೆ. ಮಾರ್ಕಂಡೇಯರಂತಹ ಮಹಾನುಭಾವರು ಮಾಡಿದ ತಪಸ್ಸಿಗೇನೆ ಈ ರೀತಿಯಾಗಿ ಲೋಪ ಇದೆ ಅಂತ ಹೇಳತಕ್ಕಂಥವರು, ಆದ್ದರಿಂದಲೇ ಅವರು ಗೋಚರ ಆಗಿಲ್ಲ ಅಂದ್ರೆ ಸನತ್ಕುಮಾರ ಅಂಥವರು. ಅದಕ್ಕೆ ಸನಸುಜಾತೀಯದಲ್ಲಿ ಸನತ್ಕುಮಾರರ ಬಗ್ಗೆ ವಾದಿರಾಜರು ಹೇಳುವಂತಹ ಉದ್ಗಾರ ಏನು ಅಂದ್ರೆ ಪರಮಹಂಸ ರಾಟ್ ಅಂತ ಹೇಳ್ತಾರೆ. ಪರಮಹಂಸರು ರಾಜರಂತೆ ಮಹಾನುಭಾವರು ಅಂತ ಅವರು ಕೊಲ್ಲಿಗೆ ಹೇಳುತ್ತಾರೆ. ಅಂತ ಸನತ್ಕುಮಾರರು ಬಂದರು. ಅವರು ಪರಮಾನುಗ್ರಹದಿಂದ ಇವರನ್ನು ಕೇಳತಾ ಇದ್ದಾರೆ, ಏನು ಬೇಕಪ್ಪ, ಯಾರದಕ್ಕಾಗಿ ತಪಸ್ಸನ್ನು ಮಾಡಿದ್ಯಾ, ಏನು ಬೇಕು ನಿನಗೆ ಅಂತ ಕೇಳಿದರೆ, ಅವಾಗೆ ಮಾರ್ಕಂಡೇಯರು ಕೇಳುತ್ತಾರೆ, ನನಗೆ ಪಿತೃಗಳ ವಿಚಾರ ಬೇಕು. ಯಾಕಂದ್ರೆ ಪಿತೃಗಳ ವಿಚಾರ ಪುಸ್ತಕ ನೋಡಿ ಹೇಳುವರಲ್ಲ, ನೀವೆಲ್ಲ ಪಿತೃಗಳನ್ನು ನೋಡಿದವರು, ಮಹಾನುಭಾವರು, ಜ್ಞಾನಿಗಳು, ಆದ್ದರಿಂದ ನಿಮ್ಮಿಂದ ಉಪದೇಶ ತಗೊಳ್ಳಬೇಕು ಅಂತ ಇದ್ದೇನೆ, ಅವರ ವಿಚಾರವನ್ನೆಲ್ಲ ನನಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಅವರು ಹೇಳುತ್ತಾ ಇದ್ದಾರೆ, ಏಳು ಗಣಗಳಯ್ಯ ಪಿತೃಗಣಗಳು, ಅದರಲ್ಲಿ ಅಗ್ನಿಶ್ವಾರ್ಥರು, ಆಜ್ಯಪರು, ಸೋಮಪರು, ಬರ್ಹಿಷದರು ಅಂತ, ನಂತರ ವೈಭ್ರಾಜರು, ಸುಕಾಲರು ಮೊದಲಾದಂಥ ಏಳು ವರ್ಗ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಏಳು ವರ್ಗದಲ್ಲಿ ಮೂರ್ತರು ಅಮೂರ್ತರು ಅಂತ ಹೇಳ್ತಾ ಇದ್ದಾರೆ. ಸಾಕಾರ ಪಿತೃಗಣ, ನಿರಾಕಾರ ಪಿತೃಗಣ ಅಂದರೆ ಆಕಾರ ಗೋಚರ ಆಗುವಂತಹ ರೀತಿಯಲ್ಲಿರುವ ಪಿತೃಗಣ ಒಂದು, ಆಚಾರ ಅಂದ್ರೆ ಆಕಾರ ಗೋಚರ ಅಂದ್ರೆ ಯಾರಿಗೂ ಕಾಣದೇ ಇರುವಂತಹ ಆಕಾರ ಇದೆ ಆದರೂ ಯಾರಿಗೂ ಕಾಣಲ್ಲ ಅಂತ ಆಕಾರ ಇರತಕ್ಕಂಥವ್ರು ಯಾರು, ನಿರಾಕಾರ ಅಂದ್ರೆ ಆಕಾರವೇ ಇಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಕಾಣುವಂತ ಆಕಾರ ಇಲ್ಲ ಅಂತ ತಾತ್ಪರ್ಯ, ಅಂತ ಪಿತೃಗಳಿದ್ದಾರೆ ಅಂತ ಇದೆಲ್ಲ ಹೇಳತ. ಅದರಲ್ಲಿ ಬ್ರಾಹ್ಮಣರಿಗೆ ಬರತಕ್ಕಂಥ ವರ್ಗ ಯಾರು ಅಂದ್ರೆ ಸುಕಾಲರು ಅಂತ ಹೇಳ್ತಾರೆ. ಸುಕಾಲರೆಂಬವರು ಬ್ರಾಹ್ಮಣರು ಮಾಡತಕ್ಕಂಥ ಪಿತೃಕಾರ್ಯದಲ್ಲಿ ಬಂದು ವಿಶೇಷವಾಗಿ ಪರಮಾನುಗ್ರಹ ಮಾಡುತ್ತಾರೆ ಅಂತ ಆ ಪಿತೃಗಣಗಳ ವಿಶೇಷವನ್ನ ತಿಳಿಸಿಕೊಡುತ್ತಾ ಬರುತ್ತಾ ಇದ್ದಾರೆ. ಅದರಲ್ಲಿ ಹೇಳುತ್ತಾರೆ, ಈ ಪಿತೃಗಣಗಳನ್ನು ಆವಾಹನೆ ಮಾಡಿ ಯಾರಾದರೆ ತಮ್ಮ ತಂದೆ ತಾಯಿಗಳ ನಾಮಗೋತ್ರಾದಿಗಳನ್ನ ಎಲ್ಲ ಉಚ್ಚಾರ ಮಾಡಿ ಪಿತೃಗಳನ್ನು ಸಂತೋಷಪಡಿಸ್ತಾರೋ ಅವರು ಆ ನಾಮಗೋತ್ರಾದಿಗಳನ್ನು ಹೇಳತಕ್ಕಂಥ ಆ ತಂದೆ ತಾಯಿಗಳಿಗೆ ವಿಶೇಷವಾಗಿರತಕ್ಕಂಥ ಇವರು ಮಾಡಿದ ಶ್ರಾದ್ದದ ಮೂಲಕ ಅವರಿಗೆ ತೃಪ್ತಿಯನ್ನ ಅವರಿಗೆ ವಿಶೇಷವಾದ ತೃಪ್ತಿಯನ್ನ ಅಲ್ಲಿ ಹೋಗಿ ಕೊಡುತ್ತಾರೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತಾರೆ. ಶ್ರಾದ್ದದಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥ ಒಂದು ಶ್ಲೋಕ, ಸಪ್ತವ್ಯಾಧಾ ದಶಾರಣೇಶು ಮೃಗಾಹ ಕಾಲಾಂಗರೇ ಗಿರೋ ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರಸಿ ಮಾನಸೆ ಯಸ್ಮಿನ್ ಜಾತಾಹ ಕುರುಕ್ಷೇತ್ರೇ ಬ್ರಾಹ್ಮಣಾಹ ವೇದಪಾರಗಾಹ ಪ್ರಸ್ಥಿತಾಹ ದೀರ್ಘಮಧ್ವಾನಂ ಯುಯಂ ತೇಭ್ಯೋ ವಸೀದಥ ಅಂತ ಇಷ್ಟೊಂದು ಶ್ಲೋಕ. ಈ ಶ್ಲೋಕದ ಅರ್ಥ ಅಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಯಾಕೆಂದ್ರೆ ಪಿತೃಕಾರ್ಯ ಮಾಡುವವರು ಈ ಪಿತೃಕಾರ್ಯ ಮಾಡಿದ ಏಳು ಮಹಾನುಭಾವರ ಸ್ಮರಣೆಯನ್ನ ಮಾಡಿದರೆ ಸಾಕು, ಅವರು ಮಾಡಿದ ಪಿತೃಕಾರ್ಯ ವಿಶೇಷ ಫಲಪ್ರದ ಅಂತ ಹೇಳುತ್ತಾರೆ. ಈ ಶ್ಲೋಕವನ್ನ ಪ್ರತ್ಯೇಕವಾಗಿ ಪಿತೃಕಾರ್ಯ ಮಾಡುವಾಗ ಯಾಕೆ ಹೇಳುತ್ತಾರೆ ಅಂದ್ರೆ, ಅವರು ಮಾಡಿದ ಯಾರು ಪಿತೃಕಾರ್ಯ ಮಾಡುತ್ತಾರೋ ಅವರು ಮಾಡಿದ ಪಿತೃಕಾರ್ಯ ಅಕ್ಷಯ ಫಲ ಆಗಲಿ ಕೊಡಲಿ ಎಂಬ ಉದ್ದೇಶದಿಂದ ಹೇಳುತ್ತಾರೆ. ಗರುಡ ಪುರಾಣದಲ್ಲೂ ಮತ್ತು ಹರಿವಂಶದಲ್ಲೂ ಇದನ್ನೇ ಹೇಳುತ್ತಾರೆ. ಆ ಏಳು ಮಹಾನುಭಾವರ ಚರಿತ್ರೆ ಇದೆ, ಅವರನ್ನ ಕುರಿತು ಶ್ಲೋಕವಿದು. ಈ ಶ್ಲೋಕವನ್ನ ಶ್ರಾದ್ದ ಮಾಡುವ ಕಾಲಕ್ಕೆ ಯಾರು ಉಚ್ಚಾರ ಮಾಡುತ್ತಾರೆ ಅವರವರ ಪಿತೃಗಳಿಗೆ ಅಕ್ಷಯ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಶ್ರಾದ್ದ ಕಾಲಕ್ಕೆ ಹೇಳಬೇಕಾದ ತುಂಬಾ ಇವೆ. ಕಾಠಕೋಪನಿಷತ್ತನ್ನು ಹೇಳಿದರೆ ಅವರಿಗೆ ಅಕ್ಷಯ ತೃಪ್ತಿ, ಭಗವಂತ ಮೆಚ್ಚುತ್ತಾನೆ. ಎರಡನೆಯದು ಚಂದ್ರೋತ್ಪತ್ತಿ ಕಥಾ, ಚಂದ್ರನ ಉತ್ಪತ್ತಿ ಹೇಗಾಯಿತು ಆ ವಿಶೇಷವಾಗಿರತಕ್ಕಂತಹ ಕಥೆಯನ್ನ ಶ್ರಾದ್ದ ಕಾಲದಲ್ಲಿ ಯಾರು ವಾಚನ ಮಾಡಿಸ್ತಾರೆ, ಚೆನ್ನಾಗಿ ಕೇಳುತ್ತಾರೆ, ಅವರ ಪಿತೃಗಳಿಗೆ ಅನಂತ ಕಾಲ ಶ್ರಾದ್ದ ಮಾಡಿದಷ್ಟು ವಿಶೇಷವಾದ ಫಲ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದಿದೆ, ವಾಮನನ ಕಥಾ. ಯಾರಾದ್ರೆ ಪಿತೃ ಕಾರ್ಯ ಮಾಡಿ ಒಂದು ಕಾಲಕ್ಕೆ ಯಾರು ಸ್ಮರಣೆ ಮಾಡ್ತಾರೆ ವಾಮನನ್ನ, ಅವರ ಪಿತೃಗಳಿಗೆ ಅಕ್ಷಯಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ವಾಮನ ಕಥಾ, ಕಾಠಕೋಪನಿಷತ್ ಪಾರಾಯಣ, ಅದರ ಪ್ರವಚನ, ನಂತರ ಚಂದ್ರೋತ್ಪತ್ತಿ ಕಥಾ, ಈ ಮೂರನ್ನು ವಿಶೇಷವಾಗಿ ಆ ಕಾಲಕ್ಕೆ ಹೇಳಬೇಕು. ಇದರ ಜೊತೆಗೆ ಆ ಪಿತೃಗಳ ಪೂರ್ಣಾನುಗ್ರಹ ಪಡೆದಂತಹ ಮಹಾನುಭಾವರು ಏಳು ಜನ ಭರದ್ವಾಜ ಗೋತ್ರದ ಬ್ರಾಹ್ಮಣರು, ಅವರ ಕಥೆಯನ್ನು ಕೂಡ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳುತ್ತಾರೆ. ಆ ಕಥೆಯನ್ನು ಚುಟುಕಾಗಿ ನೋಡುವುದಾದರೆ, ಏಳು ಜನ ಭರದ್ವಾಜ ಗೋತ್ರದವರು ಮಹಾನುಭಾವರು ಬ್ರಾಹ್ಮಣರು ತಪಸ್ಸನ್ನು ಮಾಡುತ್ತಾ ಇದ್ದರು ಮಾನಸ್ ಸರೋವರದಲ್ಲಿ. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಯೋಗ ಭ್ರಷ್ಟರಾಗಿ ಮತ್ತು ಕೌಶಿಕ ಗೋತ್ರದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಈ ಯೋಗ ಭ್ರಷ್ಟರಾದ್ದರಿಂದ ಹಿಂದಿನ ಕರ್ಮಾನುಸಾರವಾಗಿ ಅವರಲ್ಲಿ ಚೂರು ಕ್ರೂರ ಪ್ರವೃತ್ತಿಯೂ ಇತ್ತು ಅಂತ ಹೇಳ್ತಾರೆ. ಏನದು, ಏನಾಯಿತು ಅಂದರೆ, ಅವರೊಬ್ಬ ಗುರುಗಳ ಹತ್ರ ಬರ್ತಾರೆ. ಗುರುಗಳ ಹತ್ರ ಅಧ್ಯಯನಕ್ಕಾಗಿ ಇದ್ದಾಗ ಗುರುಗಳು ಒಂದು ಸಲ ಅವರನ್ನ ಆಕಳನ್ನ ಕರು, ಆಕಳು ಕರು ಅವರ ಹತ್ರ ಇರುತ್ತೆ, ಆಕಳನ್ನ ಕರವನ್ನು ಕೂಡ ಅವರ ಕೈ ಕೊಟ್ಟು ಅಪ್ಪ ಇದನ್ನ ಮೇಯಿಸಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದನ್ನ ಮೇಯಿಸಿಕೊಂಡು ಬನ್ನಿ ಅಂತ ಹೇಳಿದಾಗ ಅವರದನ್ನ ಮೇಯಿಸಿಕೊಂಡು ಬರಲಿಕ್ಕೆ ಹೊರಟು ಹೋಗ್ತಾರೆ. ಕಾಡಿನಲ್ಲಿ ಎಂಥ ಪರಿಸ್ಥಿತಿ ಬರುತ್ತೆ ಅವರಿಗೆ ಅಂದರೆ ಏನೂ ಸಿಗಲ್ಲ, ತುಂಬಾ ಹಸಿವಿಗೆ ಒದ್ದಾಡ್ತಾ ಇರ್ತಾರೆ. ಏನು ಮಾಡೋಣ, ಅದು ಯಾಕಾಗುತ್ತ ಹಾಗೆ ಅಂದರೆ ಪ್ರತಿದಿನವೂ ಹೋಗಿ ಬರ್ತಾರೆ, ತುಳಸಿ ಪುಷ್ಪಗಳನ್ನ ಕಾಷ್ಟಗಳನ್ನ ತಪ್ತಾಡ್ತಾರೆ, ಅವ್ರಿಗೆ ಹಾದಿಯೆಲ್ಲ ಗೊತ್ತು. ಆದರೆ ಆ ದಿವಸ ಮಾತ್ರ ಹಾದಿ ತಪ್ಪಿ ಹೋಯಿತು. ಕಾಡಿನಲ್ಲಿ ಹಾದಿ ತಪ್ಪಿ ತಿರುಗ್ತಾ ಇದ್ದಾರೆ. ಒಂದು ಕಡೆ ತುಂಬಾ ಹಸಿವೆ ಆಗ್ತಾ ಇದೆ, ಪ್ರಾರಬ್ಧ ಕರ್ಮ ಇದ್ದಾಗ, ಹಸಿವೆಯೂ ಆದಾಗ ಹಸಿವೆಗೆ ಮನುಷ್ಯ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾಗ್ತಾನಂತೆ. ಹಸಿವೆ ಬಹಳ ಭೀಕರವಾದ್ದು. ಅದರಿಂದ ಆ ಏಳು ಜನ ಏನು ಮಾಡಿದರಯ್ಯ ಅಂದರೆ, ಹಸಿವೆಯನ್ನ ತಡೆಯಲಾರದೆ ಅವರೊಂದು ಸಂಕಲ್ಪ ಮಾಡುತ್ತಾ ಇದ್ದಾರೆ, ಏನಾದರೂ ಸರಿ ಈ ಹಸಿವೆಗೆ ಒಂದು ಮಾರ್ಗ ಹುಡುಕಬೇಕು ಅಂತ. ಆಗ ಒಬ್ಬ ಹೇಳುತ್ತಾನೆ, ಈ ಆಕಳಿದೆಯಲ್ಲ, ಈ ಆಕಳನ್ನ ಕೊಂದು ತಿಂದು ಬಿಡೋಣ ಅಂತ ಭೀಕರವಾದ ಆಲೋಚನೆ ಬರುತ್ತೆ. ಅದರಲ್ಲಿ ಪಿತೃವರ್ತಿ ಎಂಬವ ಎಲ್ಲ ಹೇಳುತ್ತಾರೆ, ಇದು ಬೇಡ, ತಪ್ಪ ಆಲೋಚನೆ ಮಾಡಬಾರದು ಅಂತ. ಆದರೆ ಈ ಏಳು ಜನ, ಅದರಲ್ಲಿ ನಾಲ್ಕು ಜನ ಒಟ್ಟಾದರೂ ಮೂರು ಜನ ಬೇರೆಯಾದರು, ಒಳಗೊಳಗೆ ಮಾತುಕತೆ ನಡೀತಾ ಇದೆ. ಹೌದು, ಕೊಂದು ತಿನ್ನಬೇಕು ಸತ್ಯ ಅಂತ ಹೇಳ್ತಾರೆ ಕೆಲವರು, ಇನ್ನ ಇವರು ಬೇಡ ಅಂತ ಹೇಳುತ್ತಾರೆ. ಅವಾಗ ಪಿತೃವರ್ತಿ ಎಂಬವ ಹೇಳುತ್ತಾನೆ, ಏನೇ ಆಗ್ಲಿ ಏಳು ಜನ ಒಟ್ಟಾಗಿ ಮಾಡೋಣ, ತಪ್ಪಾಗಲಿ ಒಳ್ಳೆ ಆಗ್ಲಿ, ಇವರು ಬೇರೆ ಅವರು ಬೇರೆ ಅಂತ ಮಾಡೋದು ಬೇಡ. ಸರಿ, ಒಟ್ಟಾರೆ ನಿರ್ಣಯ ಆಗಿದ್ದೇನು, ಆಕಳನ್ನೇ ಕೊಂದು ತಿನ್ನಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದಂತೆ ಮಾಡೋಣ. ಆದರೆ ಒಂದು, ಆ ಪಿತೃವರ್ತಿ ಅಂತ ಆತನಿಗೆ ಹೆಸರಾಗಿ ಬಂತು ಅಂತ ಹೇಳಿದರೆ, ಆತ ನಿತ್ಯವೂ ಶ್ರಾದ್ದ ಮಾಡ್ತಾ ಇದ್ದ. ಹೇಗೆ ಸಂಧ್ಯಾ ಪೂಜಾದಿಗಳು ನಮಗೆ ನಿತ್ಯ ಕರ್ತವ್ಯವೋ, ಹಾಗೆ ಜಲದಿಂದ ತರ್ಪಣ ಅದೊಂದು ಶ್ರಾದ್ದ ನಾವು ನಿತ್ಯವೂ ಮಾಡುತ್ತೇವೋ, ಅದೇ ತರ ಆತ ನಿತ್ಯವೂ ಪಿಂಡ ಪ್ರದಾನ ಮಾಡಿ ಪಿತೃಗಳು ಶ್ರಾದ್ದ ಮಾಡುವುದು ಆನ್ಹಿಕವಾಗಿ ಇಟ್ಕೊಂಡಿದ್ದ. ಶ್ರಾದ್ದಾನ್ಹಿಕ ಅಂತ ಹೇಳ್ತಾರೆ. ಆನ್ಹಿಕದಲ್ಲಿ ಶ್ರಾದ್ದವೂ ಅವರಿಗೆ ಒಂದು ಭಾಗ ಆಗಿತ್ತು, ನಿತ್ಯವೂ ಶ್ರಾದ್ದ ಮಾಡೋದು. ಆ ಶ್ರಾದ್ದ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಇರತಕ್ಕಂತಹ ವ್ಯಕ್ತಿ, ಪಿತೃಗಳ ಮೇಲೆ ತುಂಬಾ ಗೌರವ, ಅವರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಆಧಾರ ಇಟ್ಕೊಂಡಿದ್ದ. ಆ ವ್ಯಕ್ತಿ ಹೇಳಿದ, ಹೇಗೋ ಆಕಳನ್ನ ಕೊಂದು ತಿನ್ನಬೇಕು ಅಂತ ನಿಶ್ಚಯ ಆಯಿತು. ಅದರಿಂದ ಆಕಳನ್ನ ಕೊಂದು ತಿನ್ನುವಾಗ ಅದನ್ನ ಪ್ರೋಕ್ಷಣೆ ಮಾಡಿ ಪಿತೃಗಳಿಗೆ ಶ್ರಾದ್ದ ಮಾಡಿಬಿಟ್ಟು ನಂತರ ನಾವು ಅದನ್ನ ಸ್ವೀಕಾರ ಮಾಡೋಣ ಅಂದ್ರೆ ಎಲ್ಲರೂ ಒಪ್ಪಿದರು. ಸರಿ ಆಯಿತು ಅಂದ್ರು. ಆಕಳನ್ನ ಕೊಂದು ನಂತರ ಭೀಕರವಾಗಿರತಕ್ಕಂತಹ ಕಾರ್ಯ ಮಾಡಿ ಆ ಮಾಂಸದಿಂದಲೇನೆ ಪಿತೃಗಳ ಶ್ರಾದ್ದ ಮಾಡಿ ಅದನ್ನು ತಿಂದುಬಿಟ್ರು. ನಂತರ ಮನೆಗೆ ಆ ಕರುವನ್ನು ಕರ್ಕೊಂಡು ಬಂದರು. ಗುರುಗಳು ಕೇಳುತ್ತಾರೆ, ಇಲ್ಲಪ್ಪ ಆಕಳೇನಾಯಿತು ಅಂದ್ರೆ ಹುಲಿ ಬಂದು ತಿಂದು ಹೋಯಿತು ಅಂತ ಹೇಳ್ತಾರೆ. ಇಲ್ಲಿ ಎರಡು ದೋಷ ಬಂತವರಿಗೆ, ಒಂದು ಆಕಳನ್ನು ಕೊಂದು ತಿಂದದ್ದು ಭೀಕರವಾದ ದೋಷ, ಗುರುಗಳಿಗೆ ಸುಳ್ಳು ಹೇಳಿದ್ದು ಇನ್ನೊಂದು ದೋಷ ಅಂತ. ಎರಡು ದೋಷಗಳಿಂದ ಅವರು ಏನಾದರು ಅಂದ್ರೆ ಬೇಡರಾಗಿ ಹುಡುತಾ ಇದ್ದಾರೆ. ಬೇಡರಾಗಿ ಅಂದ್ರೆ ಹಿಂಸಾ ಪ್ರವೃತ್ತಿ ಇತ್ತಲ್ಲ ಅದಕ್ಕೆ, ಅವರಿಗೆ ಅವರು ಹಿಂಸೆ ಮಾಡುವಂತಹ ರೀತಿಯಲ್ಲೇ ಬಂದರು. ಆ ರೀತಿಯಾಗಿ ಹಿಂಸಾ ಪ್ರವೃತ್ತಿಯಲ್ಲಿದ್ದರೂ ಕೂಡ ಹಿಂದೆ ಪಿತೃ ಶ್ರಾದ್ದ ಮಾಡಿದ್ದಕ್ಕೆ ಪಿತೃಗಳ ಅನುಗ್ರಹದಿಂದ ಅವರಿಗೆ ಹಿಂದಿನ ಜನ್ಮದ ನೆನಪಾಗ್ತಾ ಇದೆ. ಓಹೋ, ನಾವು ಇಂಥ ಭೀಕರವಾದ ಕಾರ್ಯ ಮಾಡಿದವು, ಹೀಗಾಯಿತು, ಯೋಗ ಮಾರ್ಗದಲ್ಲಿದ್ದವರು ಭ್ರಷ್ಟರಾಗಿ ಇಂಥ ಮತ್ತು ನೀಚ ಯೋನಿಗಳಿಗೆ ಬಂದವು ನಾವು, ಅದರಿಂದ ಭಗವಂತನ ಚಿಂತನೆ ಮಾಡಬೇಕು ಅಂತ ಮನಸ್ಸರು ನಿಶ್ಚಯ ಮಾಡುತ್ತಾ ಆ ಬೇಡನಾಗಿ ಹುಟ್ಟಿದ್ದಕ್ಕೆ ತಂದೆ ತಾಯಿಗಳ ಹೊಟ್ಟೆಯನ್ನು ಪೋಷಣೆ ಮಾಡುವಷ್ಟು ಕಾಲ ಅವರು ಇರುವಷ್ಟು ಕಾಲ ಆ ಬೇಡರ ವೃತ್ತಿಯಲ್ಲಿದ್ದರು, ಹಿಂಸಾ ವೃತ್ತಿಯೇ ಇದ್ರು. ಆದರೆ ತಂದೆ ತಾಯಿಗಳು ತೀರಿಕೊಂಡ ಮೇಲೆ ಇವರು ವಿಶೇಷವಾಗಿ ಆ ಬೇಡರ ವೃತ್ತಿಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಭಗವಂತನ ಚಿಂತನೆ ಮಾಡುತ್ತಾ ತಪಸ್ಸನ್ನು ಮಾಡಿ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಆ ಭಗವಂತನ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡಿದ್ದರಿಂದ ಅವರಿಗೆ ಕಾಲಂಜರಗಿರಿ ಒಂದು ಪರ್ವತದಲ್ಲಿ ಈ ಜಿಂಕೆಗಳಾಗಿ ಹುಡ್ತಾ ಇದ್ದಾರೆ. ಅಲ್ಲೂ ಕೂಡ ಅವರಿಗೆ ಹಿಂದೆ ಮಾಡಿದ ಶ್ರಾದ್ದ ಪ್ರಭಾವದಿಂದ ಆ ಜನ್ಮದಲ್ಲೂ ಮೃಗಜನ್ಮದಲ್ಲೂ ಕೂಡ ಅವರಿಗೆ ಹಿಂದಿನ ಜನ್ಮದ ನೆನಪಿತ್ತು. ಅದಕ್ಕೆ ಮಿಕ್ಕ ಎಲ್ಲಾ ಮೃಗಗಳಿಂದ ದೂರ ಆಗಿದ್ದು ಕೊನೆಗೆ ಮರುವ್ರತ ಅಂತ ಮಾಡುತ್ತಾರೆ. ಮರುವ್ರತ ಅಂತ ಹೇಳಿದರೆ ಏನು, ನೀರು ಕೂಡ ಮುಟ್ಟದೆ ಪ್ರಾಣತ್ಯಾಗ ಮಾಡುವಂತಹದ್ದು ಅದು ಆ ಮೃಗಗಳಾಗಿದ್ದು ಮಾಡುತ್ತಾರೆ. ಕೊನೆಗೆ ಅಲ್ಲಿ ಹೇಳುತ್ತಾರೆ ಮಾರ್ಕಂಡೇಯರು, ಭೀಷ್ಮಾಚಾರ್ಯರು, ಮಾರ್ಕಂಡೇಯ ಸನಸ್ವಜಾತರ ಅನುಗ್ರಹದಿಂದ ಆ ಬ್ರಾಹ್ಮಣರು ಜಿಂಕೆಗಳಾಗಿ ಕಾಲಂಜರಗಿರಿ ಪರ್ವತದಲ್ಲಿ ಓಡಾಡ್ತಾ ಇದ್ದದನ್ನು ನಾನು ದಿವ್ಯದೃಷ್ಟಿಯಿಂದ ನೋಡಿದ್ದೆ. ಆ ಓಡಾಡುವಾಗ ಅವರ ತಪಶಕ್ತಿಯಿಂದಾಗಿ ಆ ಜಿಂಕೆಗಳ ಪಾದಗಳು ಎಲ್ಲೆಲ್ಲಿ ಬಿದ್ದುವೋ, ಆ ಮರುವ್ರತ ಮಾಡತಕ್ಕಂತಹ ಜಿಂಕೆಗಳ ಪಾದಗಳು ಎಲ್ಲೆಲ್ಲಿ ಬಿದ್ದುವೋ ಅಲ್ಲಲ್ಲಿ ಬಂಡೆಯ ಮೇಲೂ ಕೂಡ ಪಾದದ ಚಿಹ್ನೆ ಮೂಡಿತ್ತಯ್ಯ, ಈಗಲೂ ಕಾಣುತ್ತೆ ನೋಡು ಅಂತ ಅದನ್ನ ಹೇಳುತ್ತಾ ಇದ್ದಾರೆ ಮಾರ್ಕಂಡೇಯರು. ಆ ರೀತಿಯಾಗಿ ಅವರು ಮರುವ್ರತದಿಂದ ಭಗವಂತನ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಅದರಿಂದ ಏನಾಯಿತು ಅಂದರೆ ಹೇಳ್ತಾ ಇದ್ದಾರೆ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ. ಶುದ್ಧವಾದಂತಹ ಜನ್ಮ ಬಂತು. ಆ ಚಕ್ರವಾಕ ಪಕ್ಷಿಗಳಾಗಿ ಬಂದರು ಅಲ್ಲೂ ಅವರಿಗೆ ಹಿಂದಿನ ಜನ್ಮದ ಸ್ಮೃತಿ ಬಿಡಲಿಲ್ಲ ಎಂಬುದು ಹೇಳುತ್ತಾ ಇದ್ದಾರೆ. ಇದು ಭಗವಂತ ಅಂದರೆ ಮಾಡಿದ್ದೇನೋ ಆಕಳನ್ನು ತಿನ್ನುವಂತಹ ಕಾರ್ಯ, ಆದರೂ ಅಲ್ಲೂ ಭಗವಂತನ ಪಿತೃಗಳ ಸ್ಮರಣೆ ಮಾಡಿ ಅವರಿಗೆ ಶ್ರಾದ್ದಾಂತ ಮಾಡಿ ಅವರನ್ನು ನೆನಪಿಸಿದಕ್ಕೆ ಅವರ ಪರಮಾನುಗ್ರಹ ಅಲ್ಲಿ ಆಗ್ತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಆ ಚಕ್ರವಾಕ ಪಕ್ಷಿಗಳಾಗಿ ಭಗವಂತನ ತಪಸ್ಸನ್ನು ಮಾಡಿ ಕೊನೆಗೆ ಅವರು ಏನಾಗಿ ಹುಟ್ಟಿದ್ರು ಅಂದರೆ ಹಂಸ ಪಕ್ಷಿಗಳಾಗಿ, ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಡ್ತಾ ಇದ್ದಾರೆ. ಅಂತಹ ಹಂಸ ಪಕ್ಷಿಗಳಾಗಿ ಹುಟ್ಟಿರ್ತಕ್ಕಂಥ ಅವರು ಅಲ್ಲಿ ವಿಶೇಷವಾದ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅಲ್ಲಿ ಆ ಮಾನಸ ಸರೋವರಕ್ಕೆ ಒಬ್ಬ ರಾಜ ಬಂದ, ವಿಭ್ರಾಜ ಅಂತ. ಚೆನ್ನಾಗಿ ಒಳ್ಳೆ ದೇಹದ ಕಾಂತಿ ಮತ್ತು ವಿಶೇಷವಾದ ಮಹಾರಾಜ, ಹೊಳಿತಾ ಇದ್ದ, ಆಭರಣಗಳು ಹಾಕೊಂಡಿದ್ದ, ಬಂದಿದ್ದ, ತನ್ನ ರಾಣಿಯರಿಂದ ಕೂಡಿಕೊಂಡು ಅಲ್ಲಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದ. ಆದರೆ ದೃಷ್ಟಿಯಲ್ಲಿ ಈ ಹಂಸ ಪಕ್ಷಿಗಳು ಬಿದ್ದವು. ಈ ಹಂಸ ಪಕ್ಷಿಗಳೆಲ್ಲ ವರುಸೆಯಾಗಿ ತಪಸ್ಸಿ ಕೂತಂತೆ ಕೂತದ್ದು ನೋಡಿ, ಅಯ್ಯೋ ಈ ಪಕ್ಷಿಗಳು ತಪಸ್ಸು ಮಾಡ್ತಾ ಇವೆ, ಮನುಷ್ಯನಾಗಿ ಹುಟ್ಟಿ ನಾನು ಮಾಡಲಿಲ್ಲಲ್ಲ ಅಂತ ದುಃಖ ಆಯ್ತು ಆತನಿಗೆ. ನಂತರ ಆ ಜಲಕ್ರೀಡೆಯನ್ನು ನಿಲ್ಲಿಸಿಬಿಟ್ಟ, ತಿರುಗಿ ಹೊರಟು ಹೋಗ್ತಾ ಇದ್ದಾನೆ, ನಾನು ದೇವರ ಧ್ಯಾನ ಮಾಡಬೇಕು, ಇವುಗಳು ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇದೆ, ಇದೆಷ್ಟು ಒಳ್ಳೆ ಜನ್ಮ, ಈ ಪಕ್ಷಿಗಳಾಗಿ ಇಂಥ ಸಾಧನೆ ಮಾಡ್ತಾ ಇವೆ, ಮನುಷ್ಯನಾಗಿ ನಾನು ವ್ಯರ್ಥ ಮಾಡ್ತಾ ಇದ್ದೇನಲ್ಲ ಅಂತ ನೋಡಿ ಒಂದು ಆಲೋಚನೆ ಬಂತವರಿಗೆ ಆ ರಾಜನಿಗೆ. ಈ ಪಕ್ಷಿಗಳಲ್ಲಿ ಒಬ್ಬರ ಮಗನಾಗಿ ನಾನು ಬಂದರೂ ಚೆನ್ನಾಗಿರುತ್ತೆ ಅಂದುಕೊಂಡ. ಅಂದುಕೊಂಡು ಹೊರಟು ಹೋಗ್ತಾ ಇದ್ದ. ಆದರೆ ಇತ್ತ ಭಗವಂತನ ಸಂಕಲ್ಪ ಈ ಕೂತಂಥ ಏಳು ಹಂಸ ಪಕ್ಷಿಗಳಲ್ಲಿ ಏನು ಪಿತೃವರ್ತಿ ಅಂತಿದ್ದ ಆತನಿಗೆ ಆಲೋಚನೆ ಬರ್ತಾ ಇದೆ. ಈ ರಾಜನ ನೋಡುತ್ತಾನೆ ಆ ರಾಣಿಯರ ಜೊತೆಗೆ ಆ ಜಲಕ್ರೀಡೆ ಆಡುವುದು ಎಲ್ಲ ನೋಡಿದ ಮೇಲೆ ಆತನಿಗೂ ತುಂಬಾ ತಪಸ್ಸು ಮಾಡ್ತಾ 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 ಹೇಗೆ ನಮಗೆ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಬೇಸರ ಬರುತ್ತೋ ಅದೇ ತರ ಆತನಿಗೂ ಚೂರು ಈ ತಪಸ್ಸು ಸಾಕಿನ್ನ, ಸ್ವಲ್ಪ ಕಾಲ ಅಂದರೆ ಈ ರಾಜನ ಮಗನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆತನಿಗೂ ಆಲೋಚನೆ ಬಂತು. ಅದನ್ನು ನೋಡಿ ಈ ಏಳು ಜನ ಗುಂಪಿನಲ್ಲಿ ಪಿತೃವರ್ತಿ ಒಬ್ಬನಾದರೆ ಆತನ ಜೊತೆ ಜೊತೆಗೆ ತಿರುಗಾಡುವವರು ಇಬ್ಬರು ಸ್ನೇಹಿತರು. ಆ ಇಬ್ಬರು ಮನಸ್ಸಲ್ಲಿ ಪಿತೃವರ್ತಿ ಅಂದುಕೊಳ್ತಾ ಇದ್ರೆ ಅವರು ಹೊರಗೆ ಹೇಳಿಬಿಟ್ರು, ಓಹೋ ನೀನು ರಾಜನಾಗಿ ಬರುವುದಾದ್ರೆ ನಾವಿಬ್ಬರು ನಿನಗೆ ಮಂತ್ರಿಗಳಾಗಿ ಸಹಾಯಕರಾಗಿ ಬರುತ್ತೇವೆ ಅಂತ ಅವರು ಅಂದುಕೊಂಡ್ರು. ಇನ್ನ ಉಳಿದ ನಾಲ್ಕು ಜನ ನೋಡುತ್ತಾರೆ ಈ ಒಬ್ಬ ಹೇಳುವುದು ಇನ್ನೊಬ್ಬರು ಮನಸ್ಸಿನಲ್ಲಿ ಅದು ಅಂದುಕೊಂಡದ್ದನ್ನ ಇವರು ಹೇಳುವುದನ್ನು ನೋಡಿ ನಾಲ್ಕು ಜನ ಶಾಪ ಕೊಡ್ತಾ ಇದ್ದಾರೆ. ಇಷ್ಟು ಆಯಿತು, ಇಷ್ಟು ದುರವಸ್ಥೆಗೆ ಕಾರಣವಾದಂತಹ ಅಂಟು ನಮ್ಮ ಕಳ್ಕೊಂಡು ಸಾಧನೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಮತ್ತೂ ಇನ್ನ ಸಂಸಾರಕ್ಕೆ ಬೀಳಬೇಕು ಅಂತ ರಾಜನ ಮಗನಾಗಬೇಕು ಅಂತ ಕೇಳುತ್ತೀರಾ? ಹಾಗೆ ತಥಾಸ್ತು, ಹಾಗೆ ಉಟ್ರೆ ನೀವು ಯೋಗ ಮಾರ್ಗದಿಂದ ಭ್ರಷ್ಟರಾಗಲಿ ಅಂತ ಪುನಃ ಅವರು ಶಾಪ ಕೊಡ್ತಾ ಇದ್ದಾರೆ. ಆಗ ಇವರು ಕೇಳಿಕೊಡ್ತಾರೆ, ತಪ್ಪಾಯಿತು, ಈ ರೀತಿಯಾಗಿ ನಾವು ಮಾಡಬಾರದಾಗಿತ್ತು ಅಂತ ಹೇಳಿದಾಗ ಅವಾಗ ನಾಲ್ಕು ಜನ ಉತ್ತರ ಕೊಡ್ತಾರೆ, ಇಲ್ಲ ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ನೀವು ಅವರ ಮಗನಾಗಿ ಹುಟ್ಟಲೇಬೇಕಾಗುತ್ತೆ, ನೀವಿಬ್ಬರು ಕೂಡ ಆ ಹುಟ್ಟಿದವನಿಗೆ ಮಂತ್ರಿಗಳಾಗಿ ಬರಲೇಬೇಕಾಗುತ್ತೆ. ಆದರೆ ನಿಮ್ಮಲ್ಲಿ ಮಧ್ಯದವ ಇದ್ದಾನಲ್ಲ ಪಿತೃವರ್ತಿ, ಇವನೇ ಹಿಂದೆ ನಾವು ಆಕಳನ್ನು ಕೊಂದು ತಿನ್ನಬೇಕು ಅಂತ ಶ್ರಾದ್ದ ಮಾಡಿ ತಿನ್ನೋಣ ಅಂತ ಹೇಳಿದ್ದು, ಆ ಒಂದು ಹೇಳಿದ್ದಕ್ಕೆ ಪಿತೃಶ್ರಾದ್ದ ಮಾಡಿದ್ದಕ್ಕೆ ನಮಗೆ ಜನ್ಮ ಜನ್ಮದಲ್ಲೂ ಹಿಂದಿನ ಜನ್ಮದ ನೆನಪು ಬಂದು ಉದ್ಧಾರ ಆಗ್ತಾ ಇದ್ದೇವೆ. ಆ ಒಂದು ಉಪಕಾರ ಈ ಪಿತೃವರ್ತಿ ಮಾಡಿದ, ನಾವು ಮರೆಯಲಾರದ ಉಪಕಾರ. ಅದರಿಂದ ನೀವು ಈಗ ಯೋಗ ಮಾರ್ಗದಿಂದ ಭ್ರಷ್ಟರಾಗಿ ಮುಂದೆ ರಾಜ, ಆ ರಾಜನ ಮಗನಾಗಿ ಮತ್ತು ಮಂತ್ರಿಗಳಾಗಿ ಇಬ್ಬರು ಎಲ್ಲ ಮೂರು ಜನ ಹುಟ್ಟಿದ್ರು ಯೋಗ ಭ್ರಷ್ಟರಾದ್ದರಿಂದ ಅಲ್ಲಿ ಹುಟ್ಟಿದಾಗ ಎಲ್ಲ ಮರೆತು ಬರೇ ಭೋಗದಲ್ಲೇ ಆಸಕ್ತರಾಗಿದ್ರು ಕೂಡ ನಾವು ನಿಮ್ಮನ್ನ ಬಿಡಲ್ಲ, ನಿಮಗೆ ಯೋಗ ಮಾರ್ಗದ ಎಚ್ಚರ ಬರುವಂತೆ ಮಾಡುತ್ತೇವೆ, ನಿಮಗೆ ನಾವು ಹಿಂದೆ ನಿಂತು ಉದ್ಧಾರ ಮಾಡುತ್ತೇವೆ ಎಂಬ ಭರವಸೆಯನ್ನು ಅವರು ಕೊಟ್ಟರು. ಸರಿ, ಈ ಮೂವರು ಕೂಡ ಅವರ ಭರವಸೆಯಿಂದ ಸಂತೋಷವಾದ ಚಿತ್ತರಾಗಿ ಎಲ್ಲರೂ ಏಳು ಜನ ಭಗವಂತನ ಚಿಂತನೆ ಮಾಡುತ್ತಾರೆ, ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ನಂತರ ಆ ಮೂರು ಜನ ಪಿತೃವರ್ತಿ ಮತ್ತು ಅವರಿಬ್ಬರ ಇಬ್ಬರು ಸ್ನೇಹಿತರು, ಈ ರಾಜ ಇಭ್ರಾಗ ಎಂಬ ರಾಜನ ಮಗನಾಗಿ ಪಿತೃವರ್ತಿ ಬಂದ, ಆತನ ಹೆಸರೇ ಬ್ರಹ್ಮದತ್ತ ಅಂತಾಯಿತು. ಮತ್ತೆ ಇಬ್ಬರು ಕೂಡ ಕಂಡರೀಕ ಮತ್ತು ಪಾಂಚಾಲ ಅಂತ ಇಬ್ಬರು, ಅಂದ್ರೆ ಅವರಿಬ್ಬರು ಕೂಡ ರಾಜನ ಮಂತ್ರಿಗಳಿಬ್ಬರು ಇದ್ರು, ಇಭ್ರಾಜನಿಗೆ ಇಬ್ಬರು ಮಂತ್ರಿಗಳಿದ್ರು. ಇಭ್ರಾಜನ ಮಗನಾಗಿ ಪಿತೃವರ್ತಿ ಬ್ರಹ್ಮದತ್ತ ಅಂತ ಬಂದರೆ ಆ ಮಂತ್ರಿಗಳ ಮಕ್ಕಳಾಗಿ ಇಬ್ಬರು ಬಂದು ಬ್ರಾಹ್ಮಣರಾಗಿ ಹುಟ್ಟಿದ್ರು, ಅಪಾರ ವೇದ ಪಾರಂಗತರಾದರು, ಆದರೂ ಕೂಡ ಯೋಗ ಮಾರ್ಗವನ್ನು ಬಿಟ್ಟು ಬರೀ ಭೋಗಾಸಕ್ತರಾಗಿ ಇದ್ದರು. ಈ ರೀತಿಯಾಗಿ ಆ ಬ್ರಹ್ಮದತ್ತ ಮತ್ತು ಇಬ್ಬರು ಸ್ನೇಹಿತರು ಇರುವಾಗ ಇತ್ತ ಇನ್ನೊಬ್ಬ ಬ್ರಾಹ್ಮಣ, ಅದೇ ರಾಜ್ಯದಲ್ಲಿ ಬ್ರಾಹ್ಮಣನ ಮಕ್ಕಳಾಗಿ ಮಿಕ್ಕ ನಾಲ್ಕು ಜನ ಬಂದರು, ಅಪಾರ ವೇದ ಮತ್ತು ವೇದಾಂತ ಪಾರಂಗತರಾದರು. ಅಷ್ಟೇ ಅಲ್ಲದೆ ಯೋಗ ಮಾರ್ಗದಲ್ಲಿ ಸದಾ ಚಿಂತನೆ ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಇವರು ತಮ್ಮ ತಂದೆಗೆ ಹೇಳುತ್ತಾ ಇದ್ದಾರೆ, ನಾವು ಕಾಡಿಗೆ ಹೋಗ್ತೇವೆ ತಪಸ್ಸಿಗೆ. ಅಂದರೆ ತಂದೆ ಹೇಳಿದ, ನೀವು ಈ ರೀತಿಯಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಹೋಗುವುದು ಸರಿಯಲ್ಲ, ನಮಗೆ ಒಂದಾನಿ ಹೋಗುವುದಾದ್ರೆ ನಮಗೊಂದು ಮಾರ್ಗ ತೋರಿಸಿ ಹೋಗಬೇಕು, ಹೀಗೆ ಹೋಗುವುದು ಸರಿಯಲ್ಲಲ್ವಾ ಅಂತ ಹೇಳಿದಾಗ ಅವರು ಅದಕ್ಕೊಂದು ಉಪಾಯವನ್ನ ಹೇಳುತ್ತಾ ಇದ್ದಾರೆ. ಮುಂದೆ ನಿಮಗೆ ಎಲ್ಲ ಉಪಾಯ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಈ ಮೂವರು ಕೂಡ ಭೋಗದಲ್ಲೇ ಇರುವುದನ್ನು ಯಾವಾಗಲೂ ಗಮನ ಕೊಡ್ತಾನೆ ಇದ್ರು, ಸರಿಯಾದ ಕಾಲ ಬರಬೇಕು ಅಂತ ಕಾದಿದ್ರು, ಅವರನ್ನು ಸರಿಯಾದ ಮಾರ್ಗ ಕರ್ಕೊಂಡು ಬರಬೇಕು ಅಂತ ಅದಕ್ಕಾಗಿ ಅಪ್ಪನಿಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಏನು, ಅದು ಏ ಮುಂದೆ ಏನಾಯಿತು, ಆ ವಿಷಯಗಳನ್ನೆಲ್ಲ ಕೂಡ ನಾಳೆ ನೋಡೋಣ. ಹಾಗೆ ಪಿತೃಗಣ ಸಂಧಿಯನ್ನು ಕೂಡ ಶುರು ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.